ಅರ್ಥ. ಎಷ್ಟು ಗುಣಪೂರ್ಣ? ಸರ್ವಗುಣಪೂರ್ಣ. ಸರ್ವಗುಣಪೂರ್ಣ ಅಂದ್ರೆ ಸರ್ವಶಬ್ದನ ಸಮನ್ವಯ ಮಾಡೋದು, ಅರ್ಥ ಆಯ್ತಾ? ಇಲ್ಲದವರ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಪ್ರಶ್ನೆ ಕೇಳೋದಂದ್ರೆ ಹೀಗೆ ಪರೀಕ್ಷೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲ ಭಕ್ತ ಎಕ್ಸಾಂಪಲ್ಸ್ ಇವೆಲ್ಲ, ಪ್ರಶ್ನೆ ಕೇಳ್ತಾರೆ. ಅವಾಗ ಗೊತ್ತಿಲ್ಲ ಅಂದ್ಬಿಟ್ರೆ ಓದಿಲ್ಲ ಅಂತ ಅರ್ಥ. ತಕ್ಷಣ ಉತ್ತರ ಕೊಟ್ಬಿಟ್ರೆ ಬ್ರಹ್ಮಶಬ್ದದ ಅರ್ಥವಾದ ಬ್ರಹ್ಮಶಬ್ದೋಕ್ತ ಗುಣಪೂರ್ಣತ್ವಾರ್ಥ ವಿತ್ಯರ್ಥ ತಥಾಚ ವಕ್ಷತಿ ಅಥೋ. ಇಲ್ಲಿ ದಸಿ ಬಂದಿದ್ದಕ್ಕೆ ಅರ್ಥ ಹೇಳಿದರು ಅಂದರೆ ಗುಣಪೂರ್ಣತ್ವ ಸಮರ್ಥನೆಗೆ ಬ್ರಹ್ಮಶಬ್ದ ಪ್ರತಿಪಾದಿತವಾದಂಥ ಗುಣಶಬ್ದಗಳೇನಿವೆ ಅವಿಷ್ಟು ಕೂಡ ಅಥೋ ಅನಂತ ಗುಣೋ ಯಚ್ಛಬ್ದ ಯೋಗವೃತ್ತಯ ಎಲ್ಲ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಯಾವ ವೃತ್ತಿ? ಯೋಗ ವೃತ್ತಿಯಿಂದ ಹೇಳ್ತಾ ಇವೆ. ಅದಕ್ಕೆ ವಿಶೇಷ ಅರ್ಥ ಮುಂದೆ ಹೇಳ್ತಾರೆ. ಉಕ್ತಂಚ ಅನುಭಾಷ್ಯೆ, ಇದು ಅಣುಭಾಷ್ಯ, ಅದು ಅನುಭಾಷ್ಯ ಅನುವ್ಯಾಖ್ಯಾನ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಕೂಡ ಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂ ರಮ್ಯತಸ್ತಃ ಅನ್ವಯ ಸರ್ವಶಬ್ದಾನಾಂ ಗುಣ ಸರ್ವಸ್ವ ವೇದಕಃ ಇತಿ. ಇದು ಆಚಾರ್ಯ ಕೊಟ್ಟ ಕಾರಣ ಅನ್ನೋದನ್ನು ಅನುವ್ಯಾಖ್ಯಾನದಿಂದ ಕೋಟ್ ಮಾಡ್ತಾರೆ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವತ್ವ ಸಿದ್ಧ ಗುಣಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ. ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಿಂದ ಪರಮಾತ್ಮನ ಸರ್ವಗುಣಪೂರ್ಣತ್ವ ಸರ್ವಕರ್ತ ಅಂದಮೇಲೆ ಸರ್ವಗುಣಪೂರ್ಣ ಆಗಿರಬೇಕು. ಬ್ರಹ್ಮಶಬ್ದಕ್ಕರ್ಥ ಗುಣಪೂರ್ಣ, ಆಮೇಲೆ ಸರ್ವಕರ್ತೃತ್ವ ಮಾಡಬೇಕಾದ್ರೆ ಸರ್ವಗುಣ ಇರಬೇಕು. ಎಲ್ಲ ಮಾಡ್ತಾನೆ, ಎಲ್ಲ ಗೊತ್ತಿರಬೇಕು ಅವನಿಗೆ. ಎಲ್ಲ ಗೊತ್ತಿಲ್ಲದೆ ಹೋದರೆ ಎಲ್ಲ ಹೆಂಗೆ ಮಾಡ್ತಾನೆ? ಎಲ್ಲ ಗೊತ್ತಿರಬೇಕಾದ್ರೆ ಎಲ್ಲ ಗುಣಗಳನ್ನು ಇರಬೇಕು, ಎಲ್ಲ ಗುಣಪೂರ್ಣತ್ವವನ್ನು ಅದಕ್ಕೋಸ್ಕರ ಹೇಳಬೇಕಾಗಿದೆ. ಅರ್ಥ ಆಯ್ತಾ? ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕ್ ಅದು ಗೊತ್ತಿದ್ದರೆ ಸಾಕು, ಮೇಸ್ತನಿಗೆ ಅಷ್ಟು ಗೊತ್ತಿದ್ರೆ ಸಾಕು. ಎಲ್ಲ ಇದನ್ನೇ ಮಾಡೋನಿಗೆ ಏನು ಗೊತ್ತಿರಬೇಕು? ಎಂಟರ್ ಅದೆಲ್ಲ ಗೊತ್ತಿರಲ್ಲ. ಒಂದೊಂದೇ ಅವನ ಕಾರ್ಯವ್ಯಾಪ್ತಿ ಜಾಸ್ತಿ ಆಗ್ತಾ ಹೋದಂತೆ ಅವ್ನ ಕ್ವಾಲಿಫಿಕೇಷನ್ ಏನಾಗಬೇಕು? ಗುಣ ಅಂದ್ರೆ ಕ್ವಾಲಿಫಿಕೇಷನ್, ಕ್ವಾಲಿಫಿಕೇಷನ್ ಏನಾಗ್ತಾ ಹೋಗಬೇಕು? ಜಾಸ್ತಿ ಆಗ್ತಾ ಹೋಗಬೇಕು. ಸರ್ವಕಾಲಕ್ಕೂ ಸರ್ವರಿಗೂ ಸರ್ವವನ್ನು ಮಾಡ್ತಾನೆ ಅಂದರೆ ಏನಾಗಿರ್ಬೇಕು? ಅವನು ಸರ್ವಗುಣಪೂರ್ಣನೇ ಆಗಿರಬೇಕು. ಸರ್ವಗುಣಪೂರ್ಣ ಸರ್ವಜ್ಞತ್ವನ ಸೇರಿಕೊಂಡಿದೆ. ಸರ್ವಗುಣ ಅಂಬೋದು ಬ್ರಾಡೆಸ್ಟ್ ಟರ್ಮ್ ಅದು, ಗೊತ್ತಾ? ಸರ್ವಜ್ಞತ್ವ ಅಂಬೋದೇನು ಅದರೊಂದು ಭಾಗ ತಿಳಿದು ಎಲ್ಲ ಎಲ್ಲ ಮಾಡೋ ಎಲ್ಲ ತಿಳಿದಿರಲೇಬೇಕು, ಅದಿರಬೇಕು. ಗೊತ್ತಿದ್ದ ಮಾತ್ರಕ್ಕೆ ಮಾಡಬೇಕು ಅಂತೇನು ನಿಯಮ ಇಲ್ಲ. ಆದರೆ ಸರ್ವಕರ್ತೃವಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಗುಣಪೂರ್ಣನಾಗಿದ್ದಾನೆ, ಇವೆಲ್ಲ ಲಿಂಕ್ ಇದು. ಆಗ ದೇವರನ್ನು ಹೇಗೆ ಅರ್ಥ ಮಾಡ್ಕೊತಾ ಹೋಗ್ಬೇಕು ನಾವು. ಇಲ್ಲಿ ಪ್ರಶ್ನೆ ಉತ್ತರ ಎಷ್ಟು ಮುಖ್ಯನೋ ನಮ್ಮ ಮನಸ್ಸಿಗೆ ಬರೋ ಆಕ್ಷೇಪಕ್ಕೆ ಸಮಾಧಾನ ಅದು. ಆಗ ದೇವರಲ್ಲಿ ಭಕ್ತಿ ಏನಾಗುತ್ತಾಗ ಜಾಸ್ತಿ ದೃಢವಾದ ಭಕ್ತಿ ಬರುತ್ತಾಗ ದೇವ್ರ ಲಕ್ಷಣ ಗಟ್ಟಿಯಾಗಿ ಕೊಡುತ್ತೆ. ಇದೆಲ್ಲ ಗೊತ್ತಿಲ್ಲದಾನೆ ಏನು ಮಾಡ್ತಾ? ಬೂದಿ ಕೊಟ್ಟರೆ ದೇವರು ಈಗೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಬೂದಿ ಕೊಟ್ಟರೆ ದೇವರು, ನಮ್ಮ ಕೆಲಸ ಮಾತ್ರ ಮಾಡಿಕೊಟ್ರೆ ದೇವರು, ಅದಲ್ಲ. ದೇವ್ರ ವ್ಯಾಪ್ತಿ ಎಷ್ಟು ದೊಡ್ಡದೊಂಬುದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕೆಲಸ ಏನು ಮಾಡಿಕೊಡೋದ್ರು ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರೇ, ಗೊತ್ತಾಯ್ತಾ? ನಾವು ಹೋಗಿ ಕೇಳಿದ್ವಿ ಮಾಡಿಕೊಡಲಿಲ್ಲ, ಅದು ಮಾತ್ರ ಪ್ರೈಮ್ ಮಿನಿಸ್ಟರ್ ಏನು ಹೋಗೋದಿಲ್ಲ ಆ ಥರ. ಅರ್ಥ ಆಯ್ತಾ? ಅದು ದೇವ್ರು ನಮಗೆ ಏನು ಮಾಡದೆ ಹೋದರೂ ದೇವರು ದೇವರೇನೆ. ಅರ್ಥ ಆಯ್ತಾ? ಎಲ್ಲ ಮಾಡ್ತಾನೆ, ಸರಿ ಮಾಡ್ತಾನೆ ಎಂಬುದು ಮುಂದಿನ ಪ್ರಶ್ನೆ. ಆದರೆ ದೇವರಾಗಲಿಕ್ಕೆ ಏನು ಬೇಕು? ನಾವೇನು ತಿಳ್ಕೊಂಡಿದ್ದೇವೆ, ನಮ್ಮ ಕೆಲಸ ಮಾಡಿಕೊಟ್ರೆ ಮಾತ್ರ ದೇವರು. ಇದು ಅದೆಂಥ ದೇವರೇ ಅಂತ ಹೇಳೋ ಹಾಗೆಲ್ಲ ಹೇಳಬಾರ್ದು. ನಮ್ಮ ಕೆಲಸ ದೇವರು ಮಾಡಿಕೊಡಲಿಲ್ಲ ಅನ್ನೋದು ದೇವರೇ ಇಲ್ಲ ಅಂತಾಗಲಿ, ದೇವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ದೇವ್ರಿಗೆ ಶಕ್ತಿ ಇಲ್ಲ ಅಲ್ಲ, ಅದು ಸ್ವೀಕಾರ ಮಾಡೋ ಭಕ್ತಿ ನಮ್ಮಲ್ಲಿಲ್ಲ. ಆದ್ದರಿಂದ ದೇವ್ರ ಪದಾರ್ಥ ದೊಡ್ಡ ರತ್ನ ಯಾಕೆ ತೊಗೊಳ್ಳಿಲ್ಲ ಅಂದರೆ ದುಡ್ಡಿಲ್ಲ ಅಂತಾನಷ್ಟೆ. ಅಷ್ಟು ಒಳ್ಳೆ ಪ್ರಾಪರ್ಟಿ ಯಾಕೆ ಬಿಟ್ಟರೆ ದುಡ್ಡಿಲ್ಲ, ಸಿಂಪಲ್ ಅದು. ಗೊತ್ತಾಯ್ತಾ? ಅದು ಪ್ರಾಪರ್ಟಿ ಬೆಲೆ ಇಲ್ಲ ಅಲ್ಲ, ಪ್ರಾಪರ್ಟಿ ಬೆಲೆ ಇದೆ, ಕೊಡೋದು ಶಕ್ತಿ ನನಗಿಲ್ಲ. ಅರ್ಥ ಆಯ್ತಾ? ದೇವರು ಭಾರಿ ದೊಡ್ಡವರು, ಆ ರೀತಿ ತಿಳ್ಕೊಂಡೋ ಜಾಣತನ ಹೊರತು ನಮ್ಮ ಕೆಲಸ ಆಗಲಿಲ್ಲ ಅಂತೆ. ಒಂದೇ ಗ್ರೇಪ್ ಸಾರ್ ಸವಾರ ಒಂದು ವಾಕ್ಯ ಇದೆಯಲ್ಲ, ತನ್ನ ಸಿಗಲಿಲ್ಲ ರಾಕ್ಷಿ ಹಣ್ಣು ಹೊಡಿ ಅಂತ ಹೊರಟುಬಿಟ್ಟ. ತನ್ನ ಸಿಗಲಿಲ್ಲ ಅದು, ರಾಕ್ಷಿ ಹಣ್ಣಿನ ಕತೆ ಗೊತ್ತಲ್ಲ. ತನ್ನ ಸಿಗಲಿಲ್ಲ ಅದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಬದಲು ಅದೇ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಟುಬಿಟ್ರ ಅಷ್ಟೇ. ಆಗಲ್ಲ ಅದೆಲ್ಲ ದೇವ್ರ ಗ್ರೇಪ್ ಸಾರ್ ಸವಾರ ಎಂಬ ಕಾನ್ಸೆಪ್ಟೇ ದೇವ್ರ ಬಗ್ಗೆ ಒಪ್ತಾ ಇರೋರೆಲ್ಲ ಹೇಳೋ ಮಾತದು. ಯಾರಿಗೆ ದೇವರಿಂದ ಕೆಲಸ ಆಗಿಲ್ಲ ಅನ್ನಿಸ್ತದೆ ಅದು ದೇವರನ್ನ ಬೆಲೆ ಶುರು ಮಾಡ್ತಾರೆ. ದೇವರೇ ಇಲ್ಲ, ದೇವ್ರಿಗೆ ಗುಣಗಳಿಲ್ಲ, ದೇವರು ಭಾರಿ ನಿಷ್ಕರುಣಿ, ಭಾರಿ ಕ್ರೂರಿ, ಹೀಗೆಲ್ಲ ಆರೋಪ ಮಾಡ್ತಾರೆ. ಅದು ಇವರ ಆಸಕ್ತಿನೇ ಹೊರತು ದೇವರ ಶಕ್ತಿ ಅಲ್ಲ. ಉಕ್ತಂಚ ಅನುಭಾಷ್ಯೆ ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣ ಸರ್ವಸ್ವ ಸಿದ್ಧಯೇ. ಗುಣ ಸರ್ವಸ್ವ ಅಂದರೂ ಒಂದೇ, ಸರ್ವಗುಣಗಳು ಅಂದರೂ ಒಂದೇ. ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂಲಂ ಯತಸ್ತತಃ. ಶಾಸ್ತ್ರಮೂಲವಾಗಿ ಉತ್ತರ ಕೊಡಬೇಕಾದ್ರಿಂದಾಗೇನೆ ಶಾಸ್ತ್ರಯೋನಿತ್ವ ಅಂತಂದರು. ಆಮೇಲೆ ಸಂಶಯ ಪರಿಹಾರ ಮಾಡಲಿಕ್ಕೆ ಅನ್ವಯ ಸರ್ವಶಬ್ದಾನಾಂ ಗುಣ ಸರ್ವಸ್ವ ವೇದಕಃ. ಅನ್ವಯ ಎಂಡ್ಸ್ ಇನ್ ರಿಸಲ್ಟ್ಸ್ ಇನ್ ಗುಣ ಸರ್ವಸ್ವ ವೇದಕಃ. ಪರಮಾತ್ಮನ ಗುಣ ಸರ್ವಸ್ವವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕೊಟ್ಟಿದೆಯ ಹೊರತು ಬೇರೆ ಅಲ್ಲ. ಹೌದು, ಮೂರು ಸೂತ್ರ ಅಲ್ಲ. ಜನ್ಮ ಅಥಾತು ರಮ ಜಿಜ್ಞಾಸನ ಆಯಿತು, ಜನ್ಮಾಧ್ಯಸ್ಥೆ ಆಯಿತು, ಶಾಸ್ತ್ರಯೋನಿತ್ವಾತ ಆಯಿತು, ಸತ್ತು ಸಮನ್ವಯ ಆಯಿತು, ಎಲ್ಲ ಬಂದೋಯ್ತು. ಅದಿಷ್ಟು ಕೂಡ ಏನದು ಚತುಸ್ಸೂತ್ರಿ. ಮೊದಲ ನಾಲ್ಕು ಸೂತ್ರಗಳಿಗೂ ಕೂಡ ಒಟ್ಟು ಅರ್ಥ ಲಿಂಕ್ ಹೇಗಿದೆ ತೋರಿಸ್ತಾರೆ. ಏತತ್ ಪದಾರ್ಥ ಮಹಾ ಪ್ರಸಿದ್ಧ ಈ ರೀತಿ. ಪದಾರ್ಥ ಬೇರೆ, ಪಾದಾರ್ಥ ಬೇರೆ. ಪದಾರ್ಥ ಅಂದ್ರೇನು? ಒಂದು ಪದದ ಅರ್ಥ. ಇಲ್ಲಿ ಪಾದಾರ್ಥ ಅಂದ್ರೇನು? ಪದ ಪಾದ ಪೂರ್ತಿ ಮೊದಲನೇ ಪಾದ, ನಾಲ್ಕು ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ನಾಲ್ಕು ಪಾದಗಳಲ್ಲಿ ಮೊದಲನೇ ಪಾದಕ್ಕೆ ಏನರ್ಥ ಅಂದರೆ, ಪ್ರಸಿದ್ಧೈರನ್ಯ ವಸ್ತುಷು ನಾಮಾತ್ಮಕೈಹಿ ಶಬ್ದೈರ್ಶೇಷ. ಬೇರೆ ಬೇರೆ ವಸ್ತು ಪದಾರ್ಥಗಳಲ್ಲಿ ಪ್ರಸಿದ್ಧವಾದಂತಹ ನಾಮಾತ್ಮಕ ಶಬ್ದಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಎಂಬ ಶಬ್ದದಿಂದನೇ ನಾಮಾನರ್ಥನೂ ಬರುತ್ತೆ ಅಂತ ಅರ್ಥ. ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯುಕ್ತ ತದ್ ಬ್ರಹ್ಮ ಇತಿ ಉಕ್ತ ಜಿಜ್ಞಾಸ್ಯ ಬ್ರಹ್ಮಣಃ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವಕ್ತೇ ಆನಂದಮಯಸ್ಯ ಚ ವಿಕಾರಾರ್ಥಮಯಂತ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾತ್ ಅಬ್ರಹ್ಮ ಅಂತೇನಿದೆ, ಅಬ್ರಹ್ಮ ಅವಯವಸ್ಯ ಅಜಿಜ್ಞಾಸ್ಯತ್ವಾತ್ ಅವಯವಿನ ಅವಯವ ಜಿಜ್ಞಾಸ ಯೋಗಾಚ್ಚ ಅಂದರೆ ಅಯೋಗಾಚ್ಯ ಇತ್ಯತ ಉಕ್ತಂ. ಆಗ ಒಳ್ಳೆ ಪ್ರಶ್ನೆ ಬಂತಾಗ. ಏನು ಪ್ರಶ್ನೆ ಬಂತು? ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಶುರು ಮಾಡಿದೆ, ಆಯಿತು ಒಪ್ಪೋಣ. ತದ್ ಬ್ರಹ್ಮ ಇತ್ಯುಕ್ತ ಜಿಜ್ಞಾಸ್ಯ ಬ್ರಹ್ಮಣ. ಸೊ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದರೆ ಸರಿಯಾದ ಮಾತು. ಆದರೆ ತೈತ್ರಿ ಉಪನಿಷತ್ತಿನಲ್ಲಿ ಆನಂದಮಯ ಅಂತ ದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅನ್ನಮಯ, ಜ್ಞಾನ, ಮನೋಮಯ, ವಿಜ್ಞಾನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಅಂಥೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಹೇಳ್ತಾ ಏನು ಹೇಳಿದ್ದಾರೆ ಗೊತ್ತೇನೋ? ಆನಂದಮಯನಿಗೆ ಪುಚ್ಛ ಬ್ರಹ್ಮ ಅಂತ ಹೇಳಿದ್ದಾರೆ. ಆನಂದಮಯ ಇದ್ದಾನೆ ಅವನಿಗೆ ಪುಚ್ಛ. ಪುಚ್ಛ ಅಂದರೆ ಬಾಲ, ಒಂದು ಪಾರ್ಟ್ ಅಂತ ಅರ್ಥ. ಅಂದರೆ ಆನಂದಮಯ ಅಂತ ಒಬ್ಬರಿದ್ದಾನೆ, ಅವನಿಗೆ ಪುಚ್ಛ ಬ್ರಹ್ಮ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತೀರಿ. ಪುಚ್ಛ ಅಂಬೋದು ಅವಯವ. ಆನಂದಮಯ ಇರೋವನು ಅವಯವಿ, ಅಂಗಿ, ಅಂಗ. ಪ್ರಧಾನ ಯಾರಾಗಬೇಕಿಲ್ಲೀಗ? ಅಂಗಿ. ಅಂಗಿ ಅಂದರೆ ಯಾರಿಲ್ಲಿ ಅಂಗಿ? ಆನಂದಮಯ. ಓಂ ಅಥಾತು ಆನಂದಮಯ ಜಿಜ್ಞಾಸ ಅಂತ ಹೇಳಬೇಕು, ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕು. ಅವಯವ ಅವಯವಗಳಲ್ಲಿ ಯಾವುದು ಪ್ರಧಾನ? ಅವಯವಿ ಪ್ರಧಾನ. ಅವಯವಿ ಆನಂದಮಯ, ಅವನ ಪುಚ್ಛ ಯಾವುದು? ಬ್ರಹ್ಮ. ಯಾರೋ ಬಂದ್ರೆ ನಿಮ್ಗೆ ಕಾಲು ಬನ್ನಿ, ಕಾಲು ಬನ್ನಿ ಅಂತ ಕರೀತಾರ? ಕೈ ಬನ್ನಿ ಅಂತ ಕರೀತಾರ? ನೀವು ಬನ್ನಿ ಅಂತ ಕರೀತಾರ? ನೀನು ಅಂಬೋದೇನೋ ವ್ಯಕ್ತಿ. ಇದೆಲ್ಲ ಅವಯವಗಳಷ್ಟೇ. ಸೊ ಬ್ರಹ್ಮ ಪುಚ್ಛಂ ಅಂತ ಕರೆದ ಮೇಲೆ ಬ್ರಹ್ಮ ಒಂದು ಪಾಲ್ಟ್ ಆಗೋದ್ರಿಂದ ಹೋಲಾದ ಆನಂದಮಯನ ಜಿಜ್ಞಾಸೆ ಮಾಡೋದು ಬಿಟ್ಟುಬಿಟ್ಟು ಬ್ರಹ್ಮ ಜಿಜ್ಞಾಸೆ ಮಾಡೋದು ಸರಿನಾ ಅಂತ ಪ್ರಶ್ನೆ ಬಂತು. ಗೊತ್ತಾಯ್ತಾ? ಇಷ್ಟು ಕೀ ಒಳ್ಳೆ ಪಾಯಿಂಟ್ ಅದು ಒಂದು. ಸೊ ಆನಂದಮಯ ಅಂತ ಒಬ್ಬನಿದ್ದಾನೆ, ಅವನು ಭಾರಿ ದೊಡ್ಡವನು, ಅವನ ಅಂಗ ಮಾತ್ರ ಇದು ಅಂತ ಹೇಳಿದರೆ ನಾವು ಆನಂದಮಯ ಜಿಜ್ಞಾಸೆ ಮಾಡಬೇಕಾದೊಂದು ಬಿಟ್ಟುಬಿಟ್ಟು ಅವನು ಪುಚ್ಛ ಜಿಜ್ಞಾಸೆ ಮಾಡ್ತೀರಲ್ಲ, ಕೋತಿನ ಬಿಟ್ಟು ಕೋತಿ ಬಾಲ ಹುಡುಕಿದಾಗ ಆಯ್ತಲ್ಲ ಅಂತ ಪ್ರಶ್ನೆ ಅದೀಗ. ಆಗ ಪ್ರಶ್ನೆ ಯಾರಿಗೆ? ಅಲ್ಲ, ನಮಗೆ ಪ್ರಶ್ನೆ. ಅಥಾತ್ ಬ್ರಹ್ಮ ಜಿಜ್ಞಾಸ ನಾವು ತಾನೇ ಹೇಳಿದವರು, ನಮ್ಮನ್ನು ಪ್ರಶ್ನೆ ಮಾಡ್ತಾನೆ. ಈಗ ಏನು ಬರಿತಿದ್ದೀರಿ ಸೂತ್ರ ನೀವೀಗ? ಆನಂದಮಯ ಅವಯವ ಇಟ್ಕೊಂಡ್ಬಿಟ್ಟುಬಿಟ್ಟು ಅವಯವದ ಬಗ್ಗೆ ಜಿಜ್ಞಾಸೆ ಮಾಡಿ ಅಂತ ಹೇಳ್ತೀರಲ್ಲ, ಇದು ಸರಿಯಲ್ಲ. ಆ ವಾಕ್ಯ ಅರ್ಥ ಆಗುತ್ತೆ ನೋಡಿ. ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯುಕ್ತ ತದ್ ಬ್ರಹ್ಮ ಇತಿ ಉಕ್ತ ಜಿಜ್ಞಾಸ್ಯ ಬ್ರಹ್ಮಣ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವೋಕ್ತೇಹೇ. ಪಾದ ಆಖ್ಯ ಅವಯಸ್ಯ, ಪುಚ್ಛ ಅಂದರೆ ಒಂದು ಭಾಗ, ಒಂದು ಪಾದ ಅದು, ಒಂದು ಒನ್ ಫೋರ್ತ್ ಇದ್ದಾಗಷ್ಟೇ. ಆನಂದಮಯಸ್ಯ ಚ ವಿಕಾರಾರ್ಥ ಮಯಡಂತ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾ. ಇಲ್ಲಿ ಆನಂದಮಯನೇ ಜಿಜ್ಞಾಸೆ ಮಾಡೋಣ ಅಂತ ಹೇಳಿದರೆ ಅದನ್ನು ಮಾಡಾಗಿಲ್ಲ. ನೀವೀಗ ಆನಂದಮಯನು ಜಿಜ್ಞಾಸೆ ಮಾಡಬಾರ್ದು. ಇದು ಬಾಲ ಆದ್ರೆ ಭಾಗ ಆದ್ರೆ ಜಿಜ್ಞಾಸೆ ಮಾಡಬಾರ್ದು. ಅವ ಆನಂದಮಯನ ಜಿಜ್ಞಾಸ ಅಂತೂ ಮಾಡಬಾರ್ದು. ಯಾತಕ್ಕೆ ಅಂದರೆ ಮಯ ಅಂತ ಶಬ್ದ ಇದೆ. ಮಯಟ್ ಏನರ್ಥ ಹೇಳುತ್ತದೋ? ವಿಕಾರ ಅರ್ಥ ಹೇಳೋದು. ವಿಕಾರ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಎಂಬ ವಿಕಾರ ಹೇಳ್ತಾ ಇದೆ. ವಿಕಾರಿ ಆದವನು ನಮಗೇನು ಮೋಕ್ಷ ಕೊಡ್ತಾನೆ ಮತ್ತೆ? ಅವನೇನು ಭಾರಿ ಜಿಜ್ಞಾಸೆ ಮಾಡ್ತಾ ಕೊಡೋದು? ಅದನ್ನು ಅವನ ಜಿಜ್ಞಾಸೆನೂ ಮಾಡಾಗಿಲ್ಲ. ಮೊದಲನೇ ಪ್ರಶ್ನೆ ಬ್ರಹ್ಮ ಜಿಜ್ಞಾಸೆ ಬೇಡ, ಯಾಕೆ ಅವನು ಅವಯವ ಆದ್ದರಿಂದ. ಆನಂದಮಯ ಜಿಜ್ಞಾಸೆ ಮಾಡಬೇಕು. ಅವನ ಜಿಜ್ಞಾಸೆನೂ ಬೇಡ, ಯಾಕೆ ಮಯಟ್ ಶಬ್ದ ಇರೋದರಿಂದ ಅದು ವಿಕಾರಿ ಅಂತ ಅರ್ಥ. ವಿಕಾರ ಅಂತಕ್ಕಂಥ ವಸ್ತು ನಮ್ಮಂತೆಯೇ ಅನಿತ್ಯ ಮತ್ತು ಅಪೂರ್ಣವಾದ್ದರಿಂದ ಅದು ಜಿಜ್ಞಾಸೆ ಮಾಡಿನೂ ಅರ್ಥ ಇಲ್ಲ. ಯಾರು ಭಾರಿ ಕ್ವಶನ್ ಕೇಳಕ್ಕೆ ಹೋದ ಸಾರ್ ಅಂತೇಳಿ, ನಾನು ಕ್ಯಾಂಡಿಡೇಟ್ ಅಂದ ತಕ್ಷಣ ಏನು ಮಾಡಿದೆ ಅವನು? ಬಿಟ್ಟು ಭುಜ ಮೇಲೆ ಕೈ ಹಾಕಿದೆ. ಮೊದಲು ಹೀಗೆ ಮಾಡಿದವ್ರು ಭುಜ ಮೇಲೆ ಕೈ ಹಾಕಿದೆ. ನಾವಿಬ್ಬರು ಏನಾದರೂ ಒಂದೇ ಕ್ರಮದಲ್ಲಿ ಇದ್ದೇವೆ. ದೇವರು ವಿಕಾರಿ, ನಾವು ವಿಕಾರಿಗಳೇ. ದುಃಖಾದಿಗಳ ವಿಕಾರಕ್ಕೆ ನಾವು ಒಳಗಾಗ್ತೇವೆ. ಚಿಂತಾ ಸಂತಾಪ ಲೇಪೋದ್ಭವ ಕರಾಶೇಷ ದೋಷಾತಿ ದೂರಂ. ವಿಕಾರ ಅಂಬುದು ಗುಣನೋ ದೋಷನೋ? ದೋಷ. ಸೊ ದೋಷಿ ಜಿಜ್ಞಾಸೆ ಯಾಕೆ ಮಾಡಬೇಕು ಈ ಮತ್ತೆ? ಅಬ್ರಹ್ಮತ್ವಾ, ದೋಷಿ ಆದವನು ಬ್ರಹ್ಮನಾಗಿದ್ದ ಚಾನ್ಸನೇ ಇಲ್ಲ. ಆದ್ದರಿಂದ ಅವಯವಸ್ಯ ಅಜಿಜ್ಞಾಸ್ಯತ್ವಾತ್ ಆನಂದಮಯ ಬ್ರಹ್ಮನಾಗಲಿಕ್ಕೆ ಸಾಧ್ಯ ಇಲ್ಲ, ಅವನು ವಿಕಾರಿ. ಇನ್ನು ಅವಯವದ ಜಿಜ್ಞಾಸೆ ಮಾಡಬಾರದು, ಬ್ರಹ್ಮನನ್ನು ಅವಯವಿ ಉಳಿದಿದ್ದ ಅವಯವಿನ ಅವಯವ ಜಿಜ್ಞಾಸೆಯೋರ್ ಅಯೋ ಅವಯ ಅವಯವಿನ ಅವಯವ ಜಿಜ್ಞಾಸ ಅಯೋಗಾಚೈತ್ಯತ ಉಕ್ತಂ. ಅವಯವವನ್ನು ಬಿಟ್ಟುಬಿಟ್ಟು ಅವಯವ ಜಿಜ್ಞಾಸೆ ಮಾಡೋದು ಯುಕ್ತವಲ್ಲ. ಆದ್ದರಿಂದಾಗೇ ನೀವು ಇಷ್ಟೊತ್ತು ಮಾಡಿದ್ದೆಲ್ಲ ಏನಾಯ್ತದೋ ಎಲ್ಲ ವೇಸ್ಟ್. ಅಥಾತೋ ಬ್ರಹ್ಮ ಜಿಜ್ಞಾಸ ಅದನ್ನು ಹಿಡಿದು ಇವರು ಮಾಡಿದ್ದೆಲ್ಲ ಫೌಂಡೇಶನ್ನೇ ಬಿದ್ದೋಯ್ತು ಅಂತ ಹೇಳ್ತಾನೆ. ಮೂರರ್ಥ ಇರೋದು ಅವನು, ಮೂರರ್ಥ ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧಾ ಅಂತಿರೋದು. ಅವ್ರು ಒಂದೇ ಅರ್ಥ ಇಟ್ಕೊಂಡಿದ್ದೆ ಅವ್ರು ವಿಕಾರಾರ್ಥ ಇಟ್ಕೊಂಡ ಹೇಳಿದ. ಅದಕ್ಕೆ ಹೇಳಬೇಕು ನಾವೇನು ಹೇಳಬೇಕೀಗ, ಈಗ ತಿಳ್ಕೊಂಡು ಅರ್ಥನೇ ತಪ್ಪು ಅಂತ ಹೇಳಬೇಕು. ಅದು ಎಷ್ಟೆಷ್ಟು ಪ್ರಶ್ನೆ ಮಾಡೋನೆಲ್ಲ ಸಾಮಾನ್ಯ ಏನು ಮಾಡ್ತಾನೋ, ಅವ್ನು ಎವ್ರಿ ಟೈಮ್ ಅಪೋಸಿಟ್ ಲಾಯರು ಪ್ರಶ್ನೆ ಮಾಡೋಕ್ಕೆ ತಾನು ಅಡ್ವಾಂಟೇಜ್ ಒಳಗೆ ಟ್ರೈ ಮಾಡ್ತಾ ಹೋಗ್ತಾನೆ. ಅದನ್ನು ತೆಗೆದುಹಾಕೋದು ಜಾಣತನ ಬೇಕು. ಆನಂದ ಎಂಬ ಅಭ್ಯಾಸಾದಿತ್ಯಾದಿ ಸೂತ್ರಾಷ್ಟಕಂ, ಇದು ಉತ್ತರವಾಗಿ ಅಧಿಕ ಆನಂದಮಯಾಧಿಕರಣ ಬಂದಿದೆ. ಎಷ್ಟು ಸೂತ್ರ ಇದೆ ಅದರಲ್ಲಿ? 8 ಸೂತ್ರ ಇದೆ. ಸೊ 8 ಸೂತ್ರ ಹೊಂದಿರತಕ್ಕಂಥ ಆನಂದಮಯಾಧಿಕರಣ ಅದಕ್ಕೆ ಉತ್ತರವಾಗಿ ಬಂದಿದೆ. ತದರ್ಥ ಪೂರ್ಣಾನಂದ, ಪೂರ್ಣಾನಂದೋ ಅಂತರಃ ಖವತ್. ಪೂರ್ಣಾನಂದ ಶಬ್ದದಲ್ಲಿ ಸ್ವಾರಸ್ಯವನ್ನು ಹೇಳಿದರು. ಪೂರ್ಣಾನಂದ ಉತ್ತರ ಇದಕ್ಕೆ. ಆನಂದಮಯ ಶಬ್ದಕ್ಕೆ ಏನಂತ ಅರ್ಥ? ಪೂರ್ಣಾನಂದ ಅಂತ ಅರ್ಥ. ಪೂರ್ಣಾನಂದ ಅದಕ್ಕೆ ನಾರಾಯಣಂ ಗುಣೈಸ್ತರವೇ ರುದಿರಣಂ ಅಂತ ಹೇಳಬೇಕಾದ್ರೆ ಪೂರ್ಣಾನಂದತ್ವ ಹೇಳಿದ್ದಾರೆ. ಪೂರ್ಣಾನಂದ ಇದೆ ಪ್ರಸಿದ್ಧ ಹಿರಣ್ಯ ವಸ್ತುಷು ಉಚ್ಯತೆ ವಿಷ್ಣುರೇ ವೈಕಃ ಸರ್ವೈಸ್ತರ್ವಗುಣತ್ವತಃ ಇತಿ ಅತ್ರ ಉತ್ತರತ್ರ ಚ ಪ್ರತಿಪದಮನ್ವೇತಿ. ಹೀಗೆ ಇತಿ ಅತ್ರ ಉತ್ತರತ್ರ ಚ ಪ್ರತಿಪದಮನ್ವೇತಿ. ಪ್ರತಿಪದವನ್ನು ಕೂಡ ಇದಕ್ಕೆ ಅನ್ವಯ ಮಾಡ್ಕೊಂಡು ಓದಬೇಕು ಅಂತ ಅರ್ಥ. ಹೇಗೆ ಬಂದನೆ ತೋರಿಸ್ತಾರೆ. ಬಹಳ ಇಂಪಾರ್ಟೆಂಟ್ ಇದು ಅಧಿಕರಣ. ಇದು ಅಧಿಕರಣ ಓದಿಬಿಟ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಸಂಬಂಧಪಟ್ಟಂತೆ ವಿಷ್ಣುರೇವ ಇತಿ ವರ್ತಮಾನೇಪಿ ತತ್ರ ಏವಕಾರಸ್ಯ ಪೂರ್ವ ಮುಖ್ಯ ವೃತ್ತೈವನ ಲಕ್ಷಣಯ ಇತಿ ಅರ್ಥಲಾಭಾಯ ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದ. ತತ್ತು ಸಮನ್ವಯಾದಿತ್ಯತಃ ತತ್ತು ಇತ್ಯಸ್ಯ ಅಧ್ಯಾಯ ಪರಿಸಮಾಪ್ತಿ ಪ್ರತಿನಯಂ ಪ್ರಾಯೇಣ ಅನುವೃತ್ತಿರಿತಿ ಸೂಚನಾರ್ಥತ್ವಾತ್. ಪಂಚಾಧಿಕರಣ ಪರಿಣ್ಯ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ್ಯ ವಿಷ್ಣುರೇವೇತಿ ಪುನರುಕ್ತಿ. ಏನರ್ಥ ಅಂದರೆ ವಿಷ್ಣುರೇವ ಇತಿ ವರ್ತಮಾನೇಪಿ ತತ್ರ ಏವಕಾರಸ್ಯ ಪೂರ್ವ ಮುಖ್ಯ ವೃತ್ತೈವ ನ ಲಕ್ಷಣಯ ಇತಿ ಅರ್ಥಲಾಭಾಯ ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದಾತ್. ವಿಷ್ಣುರೇವ ಅಂತ ಏನು ಹೇಳಿದರು ಬರ್ತ ಎಲ್ಲ ಕಡೆ ವಿಷ್ಣುರೇವ ಪೂರ್ಣಾನಂದ ವಿಷ್ಣುರೇವ ಅಂತರಃ ಇದೆಲ್ಲ ಅರ್ಥ ಮಾಡ್ಕೋತಾ ಹೋಗಬೇಕು. ತತ್ರ ಏವಕಾರಸ್ಯ ಪೂರ್ವ ಮುಖ್ಯ ವೃತ್ತೈವ ವಿಷ್ಣುರೇವ ಅಂತ ಹೇಳಬೇಕಾದ್ರೆ ಏವಕಾರ ಯಾತ ಸೇರಿಸಿದ್ರು ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೇಳಬೇಕಾದ್ರೆ ಮುಖ್ಯ ವೃತ್ತಿಯಿಂದನೇ ಎಲ್ಲ ಪದಗಳಿಂದ ಕೂಡ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ನಾ ಲಕ್ಷಣಯ ಅವರೇನಂತ ಹೇಳಿದರು, ವಾಚ್ಯನಲ್ಲ ಬ್ರಹ್ಮ ಆದ್ದರಿಂದ ಲಕ್ಷ ಅಂತ ಹೇಳಿದರು. ಲಕ್ಷ ಅಲ್ಲ ವಾಚ್ಯನೇ ಆಗಿದ್ದಾನೆ. ಆದರೆ ಸಮಗ್ರ ಸಾಕಲ್ಯೇನ ಅಲ್ಲ ಅಷ್ಟೇ. ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದ. ಸಂ ಅನ್ನೋ ಪದದಿಂದ ಮುಖ್ಯ ವೃತ್ತಿಯನ್ನು ಅರ್ಥನೇ ಬರುತ್ತೆ. ವಿಷ್ಣುಪದೇನ ಅನ್ವಯ ಅನ್ವಯ ವಿಚ್ಛೇದ. ವಿಷ್ಣುಪದದೊಂದಿಗೆ ಅನ್ವಯ ಏನು ಮಾಡೋದಿಲ್ಲ, ತಪ್ಪೋದಿಲ್ಲ, ಸರಿಯಾಗಿ ಕೂಡಿದೆ. ತತ್ತು ಸಮನ್ವಯಾದಿತ್ಯತಃ ತತ್ತು ಸಮನ್ವಯ ಸೂತ್ರದಿಂದ ತತ್ತು ಇತ್ಯಸ್ಯ ತತ್ತು ಸಮನ್ವಯ ತತ್ತು ಇತ್ಯಸ್ಯ ತತ್ತು ಅಂತಕ್ಕಂಥ ಪದಗಳಿಗೆ ಆಧ್ಯಾಯ ಪರಿಸಮಾಪ್ತಿ. ಆಧ್ಯಾಯ ಪರಿಸಮಾಪ್ತಿ ಅಂದ್ರೇನು? ಅಧ್ಯಾಯ ಪರಿಸಮಾಪ್ತಿ ಆಧ್ಯಾಯ ಪರಿಸಮಾಪ್ತಿ ಆ ಅಂದರೆ ವರೆಗೆ ಅಂತ ಅರ್ಥ. ಅಧ್ಯಾಯ ಮುಗಿಯುವವರೆಗೆ ಪ್ರಾಯೇಣ ಅನುವೃತ್ತಿ ಸಾಧ್ಯವಾದಷ್ಟು ಕಾಲ ಸೇರಿಸ್ಕೋತ. ಅನುವೃತ್ತಿ ಅಂದ್ರೇನು? ಕಾಮನ್ನಾಗಿ ಅನ್ವಯ ಆಗ್ತಾ ಹೋಗ್ತಾ ಇದೆ, ಗೊತ್ತಾಯ್ತಾ? ತತ್ವ ಸಮನ್ವಯ ತಂಬೋದು ಮುಂದಿನ ಎಲ್ಲ ಸೂತ್ರಗಳಿಗೂ ಪ್ರಾಯ. ಕೆಲವಕ್ಕೆ ಅನ್ವಯ ಆಗೋದಿಲ್ಲ, ಅದಕ್ಕೆ ಪ್ರಾಯ ಅಂತ ಹೇಳಿದರು. ಇತಿ ಸೂಚನಾರ್ಥತ್ವ ಪಂಚಾಧಿಕರಣ್ಯ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತರಾರ್ಥತ್ವಾಚ ವಿಷ್ಣುರೇವೇತಿ ಪುನರುಕ್ತಿ. ಪಂಚಾಧಿಕರಣ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ ಜಿಜ್ಞಾಸಾಧಿಕರಣ. ಆಮೇಲೆ ಜನ್ಮಾದ್ಯಶಯತಃ ಜನ್ಮಾಧಿಕರಣ ಶಾಸ್ತ್ರಯೋನಿತ್ವ ಶಾಸ್ತ್ರಯೋನಿತ್ವಾಧಿಕರಣ. ಆಮೇಲೆ ಸಮನ್ವಯ ಸಮನ್ವಯಾಧಿಕರಣ. ಆಮೇಲೆ ಈಕ್ಷತ್ಯಧಿಕರಣ. ಆಮೇಲೆ ಆನಂದಮಯಾಧಿಕರಣ. ಈ ಹಿಂದಿನ 5 ಅಧಿಕರಣಗಳು ಕೂಡ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ ವಿಷ್ಣುರೇವೇತಿ ಪುನರುಕ್ತಿ. ಅಧ್ಯಾಯ ಪಾದ ಅಧ್ಯಾಯ ಬಹಿರ್ಭಾವ ಮತ್ತು ಪಾದ ಬಹಿರ್ಭಾವ. ಇದು ಯಾವ ಅಧ್ಯಾಯಕ್ಕೆ? ಇಡೀ ಬ್ರಹ್ಮಸೂತ್ರ ಸೇರಿರೋದು. ಅಧ್ಯಾಯಕ್ಕೆ ಸೇರಿದಾಗ ಏನಾಗುತ್ತೆ? ಆ ಅಧ್ಯಾಯಕ್ಕೆ ಮಾತ್ರ. ಪಾದಕ್ಕೆ ಸೇರಿದಾಗ ಆ ಪಾದಕ್ಕೆ ಮಾತ್ರ. ಹಾಗಲ್ಲ, ಏನಂತ ಕರೀತ, ಇಡೀ ಬ್ರಹ್ಮಸೂತ್ರಕ್ಕೆ ಪೀಠ ಇದೆ, ಪೀಠದ ಮೇಲೆ ಕುಡಿಸ್ತಾಗ್ಲೆಕ್ಕ. ಸೊ ಇದೊಂದನ್ನು ಏನು ಮಾಡಬಾರ್ದು, ಈ ಅಧ್ಯಾಯಕ್ಕೆ ಲಿಮಿಟ್ ಮಾಡಬಾರ್ದು, ಈ ಪಾದಕ್ಕೂ ಲಿಮಿಟ್ ಮಾಡಿಕೊಡ್ದು. ಏನಿದು ಎಂಟೈರ್ ಬ್ರಹ್ಮಸೂತ್ರಕ್ಕೆ ಕಾಮನ್ ಆಗಿರ್ತಕ್ಕಂಥ ಐದು ಅಧಿಕರಣಗಳಿವು. ಈ ಐದು ಅಧಿಕರಣಗಳು ಕೂಡ ಪೀಠಿಕೆ ಇದ್ದಾಗ. ಆದ್ದರಿಂದ ನೀದಿ ಇದು ಸಮನ್ವಯವನ್ನು, ಸಮನ್ವಯ ಅಧ್ಯಾಯ ಅದರಲ್ಲಿ ಮೊದಲನೇ ಪಾದ, ಅಷ್ಟಕ್ಕೆ ಲಿಮಿಟ್ ಮಾಡದಂತೆ ಓದಬೇಕು ಅಂತ ಹೇಳೋದಕ್ಕೋಸ್ಕರ ತಿಳಿಸ್ತೀರಿ. ಅದು ವಿಷ್ಣುರೇವೇತಿ ಪುನರುಕ್ತಿ. ಸೊ ವಿಷ್ಣುರೇವೇತಿ ಪುನಃ ಉಕ್ತಿಯನ್ನು ಇಲ್ಲಿ ತಿಳಿಸಿದ್ದಾರೆ. ಅಲ್ಲಿ ನೋಡಿ, ವಿಷ್ಣು ಎಲ್ಲ ಸೂತ್ರಕ್ಕೂ ಅನ್ವಯ, ತತ್ವ ಸಮನ್ವಯ ತನ್ನ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲದಕ್ಕೂ ಅನ್ವಯಿಸ್ಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯಾಧಿಷ್ಠತೆಶ್ಚ ಪೂರ್ಣಾನಂದೋಂತರಕ್ಕವತ್ ಪ್ರಣೇತ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ. ಇದು ಬಂತೀಗ, ಇದಕ್ಕೆ ಹೇಳಿದ್ದೀಗ ವಿಷ್ಣುರೇವ ವಿಷ್ಣುರೇವೈಕಃ. ಯಾತಕ್ಕೆ ವಿಷ್ಣುರೇವೈಕಃ ಅಂತ ಯಾತಕ್ಕೆ ಹೇಳಿದ್ರಿ ಅಂದರೆ, ಮುಂದೆ ಎಲ್ಲದಕ್ಕೆ ಅನ್ವಯ ಮಾಡೋದಕ್ಕೋಸ್ಕರ. ಮೊದಲನೇದು ಪಾದ ಇದೀ ಗ್ರಂಥದ ಪೀಠ, ಇದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಂದ ಮಾತು. ಇನ್ನು ವಿಷ್ಣುರೇವ ಅಂತಕ್ಕಂಥ ಮಾತು ತತ್ವ ಸಮನ್ವಯ ಜೊತೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಪಾದ ಪ್ರತಿ ಪಂಚಾಧಿಕರಣೆಯ ಮಾತುಗಳೆಲ್ಲ ಇಡೀ ಅಧ್ಯಾಯ ಪೂರ್ತಿ ಮತ್ತು ಪಾದ ಪೂರ್ತಿ ಬಹಿರ್ಭಾವ ದ್ಯೋತನಾಯ, ಅದರಿಂದ ಇವೆರಡು ಪ್ರತ್ಯೇಕವಾಗಿದೆ, ಅದು ಪೀಠಿಕೆಯಂತೆ ಇದನ್ನು ಓದ್ಕೋಬೇಕು ಅಂತ ಅರ್ಥ. ಆನಂದಮಯ ಶಬ್ದಾರ್ಥಭೂತ ಪೂರ್ಣಾನಂದ ಏಕ ಸ್ವಾವಯವಾದಿನ ಅಭಿನ್ನೋ ವಿಷ್ಣುರೇವ. ಇಲ್ಲಿ ಪೂರ್ಣಾನಂದ ಅನ್ನೋ ಪದ ಇದೆ. ಪೂರ್ಣಾನಂದ ಆನಂದಮಯಾಧಿಕರಣಕ್ಕೆ ಪೂರ್ಣಾನಂದ ಅನ್ನೋ ಒಂದು ಪದದಿಂದ ಆಚಾರ್ಯ ಏನು ಮಾಡಿದ್ದಾರೆ, ಅಷ್ಟೂ ಸೂತ್ರಗಳಿಂದ ಅರ್ಥವನ್ನು ಪ್ಯಾಕ್ ಮಾಡ್ತಾರೆ. ಅದರೊಳಗೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಆನಂದಮಯ ಶಬ್ದಾರ್ಥಭೂತ ಪೂರ್ಣಾನಂದ ಏಕ. ಆನಂದಮಯ ಶಬ್ದ ಅರ್ಥ ಏನು ಅಂದರೆ ಪೂರ್ಣಾನಂದ ಅಂತ ಅರ್ಥ. ಇದು ಒಂದು ಅರ್ಥ. ಸ್ವಾವಯವಾದಿನ ಅಭಿನ್ನೋ ವಿಷ್ಣುರೇವ. ವಿಷ್ಣುವಿಗೂ ಅವಯವಗಳಿಗೂ ಏನಿಲ್ಲ, ಭೇದ ಇಲ್ಲ. ಅದಕ್ಕೆ ಆನಂದಮಯ ಅವಯವಿ ಬ್ರಹ್ಮ ಪುಚ್ಛ ಅಂತ ಹೇಳಿದ್ರಿಂದ ಏನಾಯ್ತಲ್ಲಿ, ಆನಂದಮಯ ದೊಡ್ಡದು ಇದು ಅಂಗ ಅಂತ ಹೇಳಿದ್ರೆ ಅಲ್ಲ. ಅವಯವಕ್ಕೂ ಅವಯವಕ್ಕೂ ಏನಿದೆ ಅಲ್ಲಿ, ಅಭೇದ ಇರೋದ್ರಿಂದ. ಉದಾಹರಣೆ ಪಾಸ್ಪೋರ್ಟ್ ಸೈಜ್ ಕೊಟ್ಟರು ಏನು ಋಣವನ್ನು ತಂದಿದ್ರೆ ಯಾರು ಕೇಳ್ತಾರ, ಆ ದೊಡ್ಡ ಏನು ಅರ್ಥ ಮಾಡ್ಕೊಳ್ತಾರೆ ನೋಡಿದ ತಕ್ಷಣ, ಅದನ್ನ ಏನು ಹೇಳ್ತಾರೆ, ಇದಕ್ಕೂ ಉಳಿದವನ ದೇಹಕ್ಕೂ ಏನಿಲ್ಲ, ಭೇದ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ, ನೋಡೋದು ಫೇಸ್ ಒಂದೇ. ತಗೊಡ್ರಿ ಫೋಟೋ ಅಂತ ಕೊಡ್ತಾರೆ, ಇವ್ರ ಮುಖದ ಫೋಟೋ ತಗೊಡ್ರಿ ಅಂತ ಯಾರು ಕೊಡೋದಿಲ್ಲ. ಏನಂತ ಕೊಡ್ತಾರೆ ಕೊಡಬೇಕಾದ್ರೆ, ಇವ್ರ ಫೋಟೋ ತಗೊಡಿ ಅಂತಲೇ ಕೊಡೋದು. ಅರ್ಥ ಆಯ್ತಾ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿದ್ರೆ ಅರ್ಥನೇ ಅದಕ್ಕೆ. ಅದೇ ಅಲ್ಲೇನಿದೆ, ಮುಖ ಒಂದೇ ಅಂತ ಹೇಳಿದ್ರು ಕೂಡ ಇಡೀ ದೇಹಕ್ಕೆ ಹೇಗೆ ಅನ್ವಯಿಸುತ್ತೋ, ಬ್ರಹ್ಮನಿಗೂ ಬ್ರಹ್ಮನ ಅವಯವಗಳಿಗೂ ಏನಿಲ್ಲ, ಭೇದ ಇಲ್ಲ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಅಂದರು ಒಂದೇ, ಆನಂದಮಯ ಜಿಜ್ಞಾಸ ಅಂದರು ಒಂದೇ, ಯಾವ ಸಮಸ್ಯೆನೂ ಇಲ್ಲ. ಸ್ವಗತ ಭೇದ ವಿವರ್ಜಿತನ. ಆದ್ದರಿಂದ ಸ್ವಾವಯವಾದಿನ ಸ್ವಾವಯವ ಆದಿನ ಆದಿ ಶಬ್ದದಿಂದ ರೂಪ ಗುಣ ಎಲ್ಲವನ್ನು ಸೇರಿಸ್ಕೋಬೇಕು. ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನಿಗೂ, ಗುಣಗಳಿಗೂ ಅವನಿಗೂ, ಮತ್ತು ರೂಪಗಳಿಗೂ ಅವನಿಗೂ ಯಾವುದೇ ವಿಧವಾದಂತಹ ಭೇದ ಇಲ್ಲ. ವಿಷ್ಣುರೇವ ತಥಾಚ ಅನ್ಯವಸ್ತುಷು ಪ್ರಸಿದ್ಧೈರನ್ಯ ವಸ್ತುಷು ಅನ್ನೋ ವಾಕ್ಯ ಇದೆ. ತಥಾಚ ಅನ್ಯವಸ್ತುಷು ಪ್ರಸಿದ್ಧೈಹಿ, ಬೇರೆ ವಸ್ತುಗಳಲ್ಲಿ ಪ್ರಸಿದ್ಧವಾದ ಮೇಲ್ನೋಟಕ್ಕೆ ಬೇರೆ ವಸ್ತುಗಳನ್ನು ಹೇಳ್ತಾ ಇವೆ ಎಂದು ಪ್ರಸಿದ್ಧವಾಗಿರತಕ್ಕಂತಹ ವಸ್ತು ಪದಗಳೇನಿವೆ? ಆನಂದಮಯ ಪ್ರಕರಣಸ್ಥೈ ಆನಂದಮಯ ತದ್ವಿಶೇಷಣೈ ಸರ್ವೈ ಶಬ್ದೈರೇಕೋ ವಿಷ್ಣುರೇವೋಚ್ಯತೆ. ಮೊದಲನೇ ಅರ್ಥ ಏನಂದರೆ, ಅಲ್ಲಿ ಬರೀ ಆನಂದಮಯ ಅಂತ ಅಷ್ಟೇ ಬಂದಿಲ್ಲ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾ ಅವೆಲ್ಲ ಬಂದುಬಿಟ್ಟಿದೆ. ಐದು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಇದು ಇಂಪಾರ್ಟೆಂಟ್, ಬೇರೆ ಯಾರೂ ತಗೊಳ್ಳಿಲ್ಲ, ಆನಂದಮಯ ಮಾತ್ರ ಅಂತ ತಗೊಂಡ್ಬಿಟ್ರು. ಐದು ಕೂಡ ವಿಷ್ಣುವಾಚಕನೇ. ಪಂಚಕೋಶಗಳು ಅಂತ ಹೇಳಿದ್ರು, ಪಂಚಕೋಶಗಳೆಲ್ಲ ವಾಚ್ಯವಾಗಿರೋದು. ಪಂಚಕೋಶ ಶಬ್ದದಿಂದ ಪಂಚರೂಪಿಯಾದ ಪರಮಾತ್ಮ ವಾಚ್ಯನಾಗಿದ್ದಾನೆ, ವಾಸುದೇವ. ಕೋಶಗಳು ಅಂದರೆ ಏನು, ಒನ್ ಬೈ ಒನ್ ಆಫ್ಟರ್ ಅನ್ನೋದಾರ ಇರೋದು. ದೇಹದಲ್ಲಿ ಕ್ರಮ ಪರಮಾತ್ಮ ನೆಲೆಸಿದ್ದಾನೆ, ಆದರೆ ಪರಮಾತ್ಮ ದೇಹ ಅಲ್ಲ. ಆ ಕೋಶದಿಂದ ಭಿನ್ನನಾಗಿ ವಾಸುದೇವಾದಿ ರೂಪಗಳಿಂದ ಐದು ಕೋಶಕ್ಕೆ ನಿಯಾಮಕನಾಗಿದ್ದಾನೆ. ಆ ಅರ್ಥ ಬರಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದು ಮಾತ್ರ ಏನು, ಆನಂದಮಯ ಅಭ್ಯಾಸ ಅಂತ ಹೇಳಿ ಓದ್ಕೋಬೇಕು. ಓ ವಿಜ್ಞಾನಮಯೋ ಅಭ್ಯಾಸ, ಅದು ಪ್ರಾಣಮಯೋ ಅಭ್ಯಾಸ, ಎಲ್ಲರೂ ತಗೋಬೇಕಲ್ಲಿ. ಮತ್ತೆ ಈಗ ಗುರುದ್ವಾರ ಯಾರು ತಗೊಳ್ಳಿಲ್ಲನ, ಇದು ಮಾತ್ರ ತಗೊಂಡ್ಬಿಟ್ಟು. ಐದು ಕೂಡ ಬ್ರಹ್ಮರೂಪಗಳೇ, ಐದು ಕೂಡ ಪರಮಾತ್ಮನ ಸಂಬಂಧಪಟ್ಟಂಥ ವಿಶೇಷಗಳೇ ಬರುತ್ತೋ, ಅದು ಬೇರೆ ಬೇರೆ ಸಂಬಂಧಪಟ್ಟಿದ್ದಲ್ಲ. ತಥಾಚ ಅನ್ಯ ವಸ್ತುಸು ಪ್ರಸಿದ್ಧೈ ಆನಂದಮಯ ಪ್ರಕರಣಸ್ಥೈ ಆನಂದಮಯ ತದ್ವಿಶೇಷಣೈ ಸರ್ವೈ ಶಬ್ದೈ ಏಕೋ ವಿಷ್ಣುರೇವ ಉಚ್ಯತೆ ಆರ್ಥನು ಬಂತು. ನತು ವಿಕಾರಿ ಕಶ್ಚಿತ್ ಪ್ರಕೃತ್ಯಾದಿ, ವಿಕಾರಿಯಾದ ಆನಂದಮಯ ಅಂತ ಯಾವುದೋ ಪ್ರಕೃತಿ ಮೊದಲಾದವುಗಳಿದೆ, ಅದರ ಒಂದು ಭಾಗವಾಗಿ ಬ್ರಹ್ಮ ಇದ್ದಾನೆ, ಅದನ್ನು ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ ಅಲ್ಲ. ಬ್ರಹ್ಮನ ಐದು ರೂಪಗಳಿವೆ, ಐದು ರೂಪಗಳು ಬ್ರಹ್ಮಶಬ್ದವಾಚ್ಯವಾಗಿವೆ, ಅಂತಹ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಏನ ತಸ್ಯ ಜಿಜ್ಞಾಸ್ಯತಾ ಯುಕ್ತ ಶಾದಿತ್ಯರ್ಥ, ಬೇರೆ ಅರ್ಥ ಮಾಡಿಬಿಟ್ಟಿದ್ರೆ, ವಿಕಾರಿಯಾದ ಪ್ರಕೃತಿ ಮೊದಲಾದವುಗಳು ಅಂತ ಅರ್ಥ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತದು, ಏನಾಗ್ತಿತ್ತಾಗ? ಜಿಜ್ಞಾಸ್ಯತೆ ಅಯುಕ್ತಾಸ್ಯ, ಜಿಜ್ಞಾಸ್ಯವಾಗ ಪ್ರಸಂಗನೇ ಬರ್ತದೆ. ಜಿಜ್ಞಾಸ್ಯ ಅಂದ್ರೇನು? ಜಿಜ್ಞಾಸ ವಿಷಯ, ವಿಚಾರಕ್ಕೆ ಅರ್ಹವಾಗ್ತಕ್ಕಂಥ ಪ್ರಸಂಗ ಬರ್ತಿರಲಿಲ್ಲ. ಆನಂದಮಯ ನಮ್ಗೆ ಬೇಕಾಗಿರೋದು ಮೋಕ್ಷಕ್ಕೆ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನಲ್ಲ ಅಂದಮೇಲೆ ಜಿಜ್ಞಾಸೆ ಮಾಡೋ ಪ್ರಶ್ನೆ ಇಲ್ಲ, ವಿಕಾರಿಗಳ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಸೊ ಆನಂದಮಯ ಹೇಗೆ ವಿಕಾರಿಯಾದ ಪ್ರಕೃತಿ ಎಂಬ ಅರ್ಥ ಹೊಂದಿಲ್ವೋ, ಹಾಗೆ ಅನ್ನಮಯಾದಿಗಳು ಕೂಡ ಏನು ಅರ್ಥ ಹೊಂದಿಲ್ಲ, ವಿಕಾರಿಯಾದ ಪ್ರಕೃತಿಯಾದಿ ಅರ್ಥಗಳನ್ನು ಹೊಂದಿಲ್ಲ. ಆನಂದಮಯ ಶಬ್ದಾರ್ಥಸ್ಯ ಪೂರ್ಣಾನಂದಸ್ಯ ವಿಷ್ಣುತ್ವೇ ತತ್ಪದ ತತ್ಪದ ಆಚ್ಯ ಆಗಿಬಿಟ್ಟಿದೆ. ತತ್ಪದ ವಾಚ್ಯ ವಾಯುತೆಯಲ್ಲಿ ವಾಚ್ಯತ್ವಸ್ಯ ಅವಶ್ಯಕತ್ವಾದಿತಿ ಭಾವ. ಆನಂದಮಯ ಶಬ್ದಾರ್ಥಸ್ಯ ಪೂರ್ಣಾನಂದಸ್ಯ ವಿಷ್ಣುತ್ವೇ, ಆನಂದಮಯ ಶಬ್ದಕ್ಕೆ ಅರ್ಥವಾಗಿರೋದೇನು? ಪೂರ್ಣಾನಂದ. ಅವನು ಯಾರು? ವಿಷ್ಣು. ಏನ ತೊಂಬತ್ಮೂರು ಹದಿನೆಂಟು ಕಾರ್ಯ ಯಾರ್ದು? ಹಾ, ಪದತ್ವಸ್ಯ ಅವಶ್ಯಕತ್ವಾದಿತಿ ಭಾವ, ತತ್ಪದ ವಾಚ್ಯತ್ವಸ್ಯ ಅವಶ್ಯಕತ್ವಾದಿತಿ ಭಾಯ. ಆದ್ದರಿಂದ ಈ ಪದ ವಾಚ್ಯತ್ವ ಅವಶ್ಯಕವಾಗಿ ಬೇಕಾಗಿದೆ, ಅದು ಬಂದಿದೆ. ಆದ್ದರಿಂದ ಆಚಾರ್ಯರು ಪೂರ್ಣಾನಂದ ಅನ್ನೋ ಪದವನ್ನು ಉಪಯೋಗಿಸಿದರು. ಮುಂದೆ ಏಕ ಇತ್ಯುಕ್ತ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತೇ ಅಚಿಂತ್ಯ ಶಕ್ತಿಯ ಅವಯವ ಅವಯವಿನೋಹೋ ಐಕ್ಯಾತ್, ಏನೇನು ತಪ್ಪು, ಭಾರಿ ತಪ್ಪುಗಳು. ಐಕ್ಯಾತ್ ಅವೇನೋ ರೈಕ್ಯ ಐ ಬಿಟ್ಟೋಗಿದೆ, ಅಲ್ಲಿ ರಾ ಬಿಟ್ಬಿಟ್ಟ, ರಕ್ಯಾತ್ ಆಗಿದೆ. ಐಕ್ಯಾತ್ ನ ರೈಕ್ಯ ಅವಯತ್ವ ವಿರೋಧ ಇತಿ ಸೂಚಿ, ಅದು ತಿದ್ಕೋತಾ ಹೋಗ್ಬೇಕು ಹಾಗೇನೆ, ಕೊಟ್ಬಿಟ್ರೆ ಅವ್ರು ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇತಿ ಸೂಚಿತಂ, ಏ ಸೂಚಿತ ಏವೇತಿ ನೇತರ ಇತ್ಯಾದಿಯರರ್ಥ. ವಾಚ್ಯ ಹೇಳ್ತಾರೆ, ವಾಚ್ಯ ಏಕೋ ವಿಷ್ಣು ಅಂತ ಹೇಳಿದ್ರಿಂದ ಏಕ ಇತಿ ಉಕ್ತ್ಯ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತೇ ಅಚಿಂತ್ಯ ಶಕ್ತಿಯ ಅವಯವ ಅವಯವೇನೋಹೋ ಐಕ್ಯಾತ್ ನ ಅವಯವತ್ವ ವಿರೋಧ ಇತಿ ಸೂಚಿತಂ. ನೇಹ ನಾನಾಸ್ತಿ ಅನ್ನೋ ಶ್ರುತಿ ಇದೆ, ಏಕ ಅನ್ನೋ ಪದ ಹೇಳಿದ್ರಿಂದ ನೇಹ ನಾನಾಸ್ತಿ ಕಿಂಚನ ಏಕಮೇವ ಅದ್ವಿತೀಯಂ ಇತ್ಯಾದಿ ಶ್ರುತಿಗಳಲ್ಲಿ ಇದೇ ಆಧಾರ. ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಏನಿಲ್ಲ, ರೂಪಗಳಿಗೂ ಏನಿಲ್ಲ, ಭೇದ ಇಲ್ಲ ಅಂತ ಹೇಳಿದ್ರು. ಅದೇನು ಆಧಾರ? ಶ್ರುತಿನೇ ಆಧಾರ. ನೇಹ ನಾನಾಸ್ತಿ ಕಿಂಚನ ಶ್ರುತಿ ಆಗಿದೆ ಅದು. ಏಕ ಶಬ್ದಕ್ಕೆ ಏಕ ಏಕಮೇವ ಅದ್ವಿತೀಯಂ ನೇಹ ನಾನಾ ಇಹ ಬ್ರಹ್ಮಣಿ ನಾನಾ ಕಿಂಚನ ನಾಸ್ತಿ, ಭೇದ ಅಂಬೋದು ಏನೇನೇನೂ ಇಲ್ಲ, ಪರಮಾತ್ಮನಲ್ಲಿ ಭೇದ ಏನೂ ಇಲ್ಲ ಅಂತೇಳಿ. ಇವರು ಏನು ಅರ್ಥ ಮಾಡ್ಕೊಂಡ್ಬಿಟ್ರು? ಜೀವೇಶ್ವರ ಭೇದವೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಹೇಳಿದ್ದ್ಯಾವುದೋ ತಿಳ್ಕೊಂಡಿದ್ದ್ಯಾವುದೋ. ವಿರೋಧ ಇತಿ ಸೂಚಿತಂ, ಏವೇತಿ ನೇತರಹ ಇತ್ಯಾದೇನರ್ಥ. ಏವ ಶಬ್ದದಿಂದ ನೇತರಹ ಬಂದಿದೆ, ಅಸಂಭವಾತ್ ಅನವಸ್ಥಿತೇ ನೇತರಹ ಅಂತ ಸೂತ್ರ ಇದೆ, ಅದಕ್ಕೆಲ್ಲ ಅರ್ಥ ಬರ ಹೇಳಿದ್ರು. ಹೌದು, ಪಂಚಮಹಾವಾಕ್ಯ ಇದ್ದಂಗೆ, ಪಂಚಮಹಾ ವಾಕ್ಯ ಅದೇ ನಂಪರ, ಅವ್ರ ಪರ ಇಲ್ಲದು. ಇತ್ಯಾದೇನರ್ಥ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿಗಳು. ಸೊ ಪೂರ್ಣಾನಂದ ಅನ್ನೋ ಮಾತಿನಲ್ಲಿ ಆಚಾರ್ಯರು ಪೂರ್ಣಾನಂದ ಪರಮಾತ್ಮನ ಅವಯವಕ್ಕೂ ಭೇದ ಇಲ್ಲ ಅಂಬೋದನ್ನು, ನೇಹನಾಸಿಂತ ಶ್ರುತಿಯಲ್ಲೇ ಬಂದಿರೋ ವಿಚಾರ ಅಂಬೋದನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಅತ್ರ ಪೂರ್ಣಾನಂದ ಇತ್ಯುಕ್ತ ಪ್ರಾಚುರ್ಯಾತಿ ಸೂತ್ರೋಕ್ತೋ ಮಯಟಃ ಪ್ರಾಚುರ್ಯಾರ್ಥೋ ದರ್ಶಿತ. ಪೂರ್ಣಾನಂದ ಪದದಿಂದ ಆಚಾರ್ಯ ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾ ಇದ್ದಾರೆ. ಏನು ವಿಶೇಷಾಂಶ? ಆನಂದಮಯ ಅಂತಿದೆ, ಅನ್ನಮಯ ಅಂತಿದೆ. ಅಲ್ಲಿ ಪ್ರಾಚುರ್ಯ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ನಮಗೆ ಪ್ರಾಚುರ್ಯ ಶಬ್ದಕ್ಕೆ? ಪೂರ್ಣತ್ವ ಬರೋದಿಲ್ಲ, ಹೆಚ್ಚು ಅಂತ ಬರುತ್ತೆ ಅಷ್ಟೇ ಹೊರತು ಪೂರ್ಣ ಅಂತ ಬರೋದಿಲ್ಲ. ಅರ್ಥ ಆಯ್ತಾ? ನೀವು ಹೇಳ್ತೀರಿ ಪೂರ್ಣ ಅಂತಂದು, ಅದು ಪೂರ್ಣ ಅವಾಗ ಅರ್ಥ ಮಾಡಿ ಏನಾಗುತ್ತಾಗ ಪರಮಾತ್ಮನಲ್ಲಿ ಆನಂದ ಹೆಚ್ಚಿದೆ ಅಂತಾಯ್ತೆ ಹೊರತು ನಮ್ಮಲ್ಲಿ ಆನಂದ ನಮಗಿಂತ ಜಾಸ್ತಿ ಇದೆ ಅಂತ ಆಯ್ತು. ಅಷ್ಟು ಪೂರ್ಣ ಅಂತ ಅರ್ಥ ಬರುತ್ತಾ ಅಂತ ಕೇಳಿ ಬರುತ್ತೆ ಅಂತ ಹೇಳ್ತಾರೆ. ಪ್ರಾಚುರ್ಯ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಹೇಗೆ ಬಂತು ಅನ್ನೋ ವಾದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದು ಪರಮಾತ್ಮ. ಉದಾಹರಣೆಗೆ ಅನ್ನ ಪ್ರಚುರ, ಎಲ್ಲ ಸಿಹಿಮಯ, ಊಟಕ್ಕೆ ಹೋಗಿದ್ದ ಏನ್ರಿ ಎಲ್ಲ ಸಿಹಿಮಯ ಅಂತ ಹೇಳ್ಬಿಟ್ಟು ಬರೀ ಸ್ವೀಟು, ಬರೀ ಸ್ವೀಟ್ ಅಲ್ಲ, ಅಲ್ಲಿ ಆ್ಯಕ್ಚುಲಿ ಬೇರೆ ಇದೆ, ಸ್ವೀಟ್ ಜಾಸ್ತಿ ಇದೆ ಅಷ್ಟೇ. ಅದಕ್ಕೇನಂದ ಬರೀ ಸ್ವೀಟ್ ಅಲ್ಲ, ಆ್ಯಕ್ಚುಲಿ ಬೇರೆ ಇದೆ, ಸ್ವೀಟ್ ಜಾಸ್ತಿ ಇದೆ. ಸೊ ಪರಮಾತ್ಮನಲ್ಲಿ ದೋಷನೂ ಇದೆ, ಸ್ವಲ್ಪ ಆನಂದ ಜಾಸ್ತಿ ಇದೆ ಅಂತ ಅರ್ಥ ಆಗಿಬಿಡುತ್ತೆ. ಆ ಅರ್ಥ ಮಾಡ್ಕೊಂಬಿಟ್ರೆ. ಸೊ ಪ್ರಾಚುರ್ಯ ಶಬ್ದಕ್ಕೆ ಇಲ್ಲಿ ಹೆಚ್ಚು ಅಂತ ಅರ್ಥ ಅಲ್ಲ, ಏನಂತ ಅರ್ಥ, ಪೂರ್ಣ ಅಂತ ಅರ್ಥ. ಅದಕ್ಕೆ ಪೂರ್ಣಾನಂದ ಅಂತ ಆಚಾರ ಪದ ಉಪಯೋಗಿಸಿದರು, ಪ್ರಚುರಾನಂದ ಅಂತ ಹೇಳಿಲ್ಲ. ಮತ್ತೆ ಡೌಟ್ ಬರ್ತಿತ್ತು, ಪೂರ್ಣಾನಂದ ಅಂದ್ರೆ ಏನಾಯ್ತು ಈಗ ಅಂದರೆ? ಇಲ್ಲಿ ಹೇಳ್ತಾರೆ, ಎಲ್ಲ ಇಲ್ಲೇ ಹೇಳ್ತಾರೆ ಈಗ ಹೇಗೆ ಬರುತ್ತೆ ಮತ್ತೆ ತಿಳಿಸ್ಕೊಡ್ತಾರೆ. ಸೂತ್ರೋಕ್ತೋ ಮಯಟಃ ಪ್ರಾಚುರ್ಯಾರ್ಥೋ ದರ್ಶಿತಃ. ಒಟ್ಟು ಮೊದಲನೇ ಪ್ರಶ್ನೆ ಏನು ಉತ್ತರ ಬಂತು ಅಂದರೆ, ಮೂರರ್ಥದಲ್ಲಿ ವಿಕಾರಾರ್ಥನ ತಗೋಬಾರ್ದು, ಆಮೇಲೆ ತಾದಾತ್ಮ್ಯಾರ್ಥನ ತಗೊಳ್ಬಾರ್ದು. ಏನು ತಗೊಳ್ಬೇಕು ಇಲ್ಲಿ? ಪ್ರಾಚುರ್ಯಾರ್ಥ ತಗೋಬೇಕು. ಪ್ರಾಚುರ್ಯಾರ್ಥ ಅನ್ನೋದು ಮಾತ್ರಕ್ಕೇನೆ, ಹೆಚ್ಚು ಅಂತ ಅರ್ಥ ತಗೋಬಾರ್ದು, ಪೂರ್ಣ ಅಂತ ತಗೋಬೇಕು. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಇದೆ. ತತ್ರ ಮಯತ್ ಅಂದರೆ ಆನಂದಮಯ, ಮಯ ಅನ್ನೋದನ್ನು ಮಯತ್ ಪ್ರತ್ಯಯ ಅಂತ ಕರೀತಾರೆ. ಅಫಿಕ್ಸ್ ಪ್ರಿಫಿಕ್ಸ್ ಅಂತೀವಲ್ಲ, ಅಫಿಕ್ಸ್ ಅಂತ ಕರಿಬೇಕಾದ್ರೆ ಈ ಅರ್ಥ ಉಪಯೋಗಿಸ್ಬೇಕಂತ. ಪ್ರಿಫಿಕ್ಸು ಅಫಿಕ್ಸ್, ಮುಂದೆ ಸೇರಿಸಿದ್ರೆ ಸಫಿಕ್ಸು, ಹಿಂದೆ ಸೇರಿಸಿದ್ರೆ ಪ್ರಿಫಿಕ್ಸು. ಸಫಿಕ್ಸ್ ಏನಂತಿದೆ? ಆನಂದಮಯ ಅಂತಿದೆ. ಹಾಂ, ಪ್ರಿಫಿಕ್ಸ್ ಪ್ರಿ ಮೊದಲನೇದು. ಇದು ಸಫಿಕ್ಸ್ ಹೀಗಿದೆಯಲ್ಲ, ಏನು ಮಾಡಬೇಕು ಅಂದರೆ ಸಫಿಕ್ಸ್ಗೆ ಅರ್ಥ ಇದು. ಆನಂದ ಶಬ್ದಕ್ಕೆ ವಿವಾದ ಇಲ್ಲ, ಮಯ ಶಬ್ದದ ಬಗ್ಗೆ ವಿವಾದ ಇರೋದು. ತತ್ರ ವ್ಯಾಖ್ಯೇಯ ಪದ ಅನುರೋಧೇನ ಆನಂದಪೂರ್ಣ ಇತಿ ವಾಚ್ಯೇಪಿ ಏವ ಮುಕ್ತಿ ಪ್ರಾಚುರ್ಯಸ್ಯ ವಿಶೇಷತ್ವೇ ವಿರೋಧ ವಿರೋಧಿಲೇಶ ಧೀಸತ್ವೇಪಿ ನ ವಿಶೇಷಣತ್ವ ಇತಿ ಪರೈರಭ್ಯುಪೇತತ್ವಾತ್ ವಿಷ್ಣೋ ಆನಂದ ಪ್ರಾಚುರ್ಯೇ ಬ್ರಾಹ್ಮಣ ಪ್ರಚುರೋ ಗ್ರಾಮಃ ಇತ್ಯತ್ರ ಅಲ್ಪಶೂದ್ರಸತ್ವ ಪ್ರತೀತಿರಿವ ವಿಷ್ಣೋ ಆನಂದಲೇಶ ಧೀರಿತಿ ಸ್ಯಾದಿತಿ ಶಂಕಾ ನಿರಾಸಾಯ. ದೃಷ್ಟಾಂತ ಕೂಡ ಕೊಟ್ಟರು. ಏನಂತ? ಬ್ರಾಹ್ಮಣ ಪ್ರಚುರೋ ಗ್ರಾಮಃ ಅಂತ ಹೆಸರು. ಇವರಲ್ಲಿ ಬ್ರಾಹ್ಮಣರು ತುಂಬಿಹೋಗ್ಬಿಟ್ಟಿದ್ದಾರೆ ಅಂತೇಳಿ, ಬ್ರಾಹ್ಮಣರು ತುಂಬ್ಕೊಂಡ್ಬಿಟ್ಟಿದ್ದಾರೆ ಕಚೇರಿಯಲ್ಲಿ. ಇವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಿಲ್ಲ, ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಬೇರೆಯವರು ಇದ್ದಾರೆ ಅಂತ ಅರ್ಥ. ಬ್ರಾಹ್ಮಣರು ಹೆಚ್ಚಿದ್ದಾರೆ. ಬ್ರಾಹ್ಮಣ ಪ್ರಚುರ ಗ್ರಾಮ ಅಂದ್ರೇನು? ಬ್ರಾಹ್ಮಣರು ಹೆಚ್ಚಿರೋ ಊರು ಅಂತ ಅರ್ಥ. ಬ್ರಾಹ್ಮಣರು ಹೆಚ್ಚಿರೋ ಮಾಧ್ವ ಹೆಚ್ಚಿರೋ ಊರು, ಬ್ರಾಹ್ಮಣರು ಹೆಚ್ಚಿರೋ ಊರು ಅಂತ ಕರೀತಾರಲ್ಲ, ಅಂದಾಗ ಹೆಚ್ಚೊಂದು ಎಲ್ಲ ಅವರೇ ಅಂತ ಅರ್ಥ ಆಗಲಿಲ್ಲ, ಹೆಚ್ಚವರಿದ್ದಾರೆ ಅಂತ ಅರ್ಥ. ಅದೇ ರೀತಿ ಆನಂದ ಹೆಚ್ಚಿದೆ, ಉಳಿದು ಸ್ವಲ್ಪ ಇದೆ ಅಂತ ಮಾಡೋ ಸಂಭವ ಇರ್ತಿತ್ತು. ಅಲ್ಲ ಅಂತ ಹೇಳೋದಕ್ಕೋಸ್ಕರ ಪೂರ್ಣ ಅಂತ ಹೇಳಿದರು. ಅದು ಹೇಗೆ ಅಂತ ಹೇಳ್ತಾರೆ, ತತ್ರ ವ್ಯಾಖ್ಯೇಯ ಪದ ಅನುರೋಧೇನ. ವ್ಯಾಖ್ಯೇಯ ಪದ ಯಾವುದು? ಆನಂದಮಯ. ಆನಂದ ಪೂರ್ಣ ಇತಿ ವ್ಯಾಖ್ಯಾ ವಾಚ್ಯ ಇದು. ಆನಂದಮಯವ್ರು ಹೇಳಿದ ಆಚಾರ್ಯ ಅರ್ಥ ವ್ಯಾಖ್ಯಾನ. ವ್ಯಾಖ್ಯೇಯ ಪದ ಆನಂದಮಯ ಅಂತಿರೋದು. ಚುಕ್ತಿ ಪ್ರಾಚುರ್ಯಸ್ಯ ವಿಶೇಷತ್ವೇ ವಿರೋಧಿ ಲೇಷೇನ ದೀಸತ್ವೇಪಿ ನ ವಿಶೇಷಣತ್ವಂ ಇತಿ ನ ವಿಶೇಷಣತ್ವೇ ಇತಿ ಪರೈರಭ್ಯುಪೇತತ್ವ. ಆಗ ಸ್ವಲ್ಪ ವಿರೋಧ ಇದ್ದರೂ ಕೂಡ ಕಥೆ ಮುಗೀತು. ಪರಮಾತ್ಮನಿಗೆ ಭಾರಿ ಆನಂದ ಇದೆ ಹೇಳಿ 99.999 ಹೇಳ್ಕೊಂಡು ಹೋಗ್ರಿ. 0.00001 ಬಂದರೂ ಏನಾಯ್ತು ಅಲ್ಲಿಗೆ ದೇವ್ರ ಗತಿ? ಮುಗಿದೋಯ್ತು ಕತೆ. ಅದು ಪ್ರಾಚುರ್ಯ ಅಂದರೆ ಬರೀ 60% ಪ್ರಾಚುರ್ಯ ಅಲ್ಲ, 99.99 ಪ್ರಾಚುರ್ಯ ಇದ್ದರೂ ಕೂಡ ಏನಾಗಲಿಲ್ಲ ದೇವರಿಗೆ ದುಃಖ. ಅದಕ್ಕೆ ರಾಮ ಅವತಾರದ ಸ್ವಲ್ಪ ಅತ್ತ, ಅದು ಅದ್ರ ಲೇಸೆ ಇತ್ತಲ್ಲ ಸ್ವಲ್ಪ ಅತ್ತ, ಕೃಷ್ಣನ ಸ್ವಲ್ಪ ಅತ್ತ ಸೇರಿಸ್ಬಿಡ್ಬೋದಲ್ಲ, ಹಾಗೆ ಸೇರಿಸಬಾರದು. ಏನಂತ ಹೇಳಬೇಕು, ದೇವರು ಪೂರ್ಣ 100% ದೋಷದ ಹೆಸರು ಕೂಡ ಇಲ್ಲ. ಈ ಚಂದ್ರ ಪೂರ್ಣ ಚಂದ್ರ ಅಂತ ಕರೆದ್ರೂ ಕೂಡ ಕಲೆ ಇದೆ, ಒಂದು ಪೂರ್ಣ ಅಲ್ಲ ಆ್ಯಕ್ಚುಲಿ. ಬಟ್ ಏನು ಮಾಡ್ತೀವಿ, ಒಂದನ್ನು ಇಗ್ನೋರ್ ಮಾಡಿಬಿಟ್ಟು ಕರಿತೀವಿ ನಾವು, ಇಗ್ನೋರ್ ಮಾಡಿಬಿಟ್ಟು ಪೂರ್ಣ ಚಂದ್ರ ಅಂತ ಕರೆದ್ಬಿಡ್ತಾರೆ. ಆದರೆ ದೇವ್ರನ್ನ ಹಾಕಿ ಕರಿಬಾರ್ದು. ಸೊ ದೋಷ ಇವೆ, ಇಗ್ನೋರ್ ಮಾಡಿ ಕೇಳ್ತಾ ಇದ್ದೀವಿ ಅಂತ ಹೇಳಬಾರ್ದು. ದೋಷ ಇಲ್ಲೇ ಇಲ್ಲ, ಅರ್ಥ ಬರಬೇಕು. ಅದಕ್ಕಾಗಿ ಪೂರ್ಣಾನಂದ ಅಂತ ಹೇಳಿದ್ರಿಂದ ದೋಷಕ್ಕೆ ಅವಕಾಶ ಇಲ್ಲ. ಹೆಚ್ಚಾಗಿದೆ ಬೇರೆ, ತುಂಬಿದೆ ಬೇರೆ. ತುಂಬಿದೆ ಅಂದರೆ ಏನಾಗ? ತುಂಬಿದೆ ಅಂದರೆ ನಿನ್ನೊಂದು ಜಾಗ ಇಲ್ಲ, ಹೆಚ್ಚಿದ್ದರೆ ಸ್ವಲ್ಪ ಜಾಗ ಇದೆ ಅಂತ ಅರ್ಥ. ಅದಕ್ಕೆ ವಿರೋಧಿ ಲೇಷ, ವಿರೋಧಿ ಲೇಷ ಕೂಡ ಇರಬಾರ್ದು. ಇತ್ತು ವಿಷ್ಣೋರ್ ಆನಂದ ಪ್ರಾಚುರ್ಯ ಬ್ರಾಹ್ಮಣ ಪ್ರಚುರೋ ಗ್ರಾಮ ಇತ್ತಿ, ಬರೀ ಆನಂದ ಪ್ರಾಚುರ್ಯ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಅರ್ಥ ಬಂದು ಇತ್ಯತ್ರ ಅಲ್ಪಶೂದ್ರ ಸತ್ವ ಪ್ರತೀತಿರಿವ. ಬ್ರಾಹ್ಮಣ ಪ್ರಚುರೋ ಗ್ರಾಮ ಅಂತ ಹೇಳಿದಾಗ ಸ್ವಲ್ಪ ಶೂದ್ರರಿದ್ದಾರೆ ಎಂಬ ಅರ್ಥ ಹೇಗೆ ಬರ್ತಾ ಇತ್ತೋ ಆ ರೀತಿ ಬರಬಾರದು ಅಂಥೇಳಿ ಪ್ರಾಚುರ್ಯ ಎಂಬ ಪದಕ್ಕೆ ಪೂರ್ಣ ಅಂತ ಅರ್ಥನೇ ಆಚಾರ್ಯ ಹೇಳಿದರು. ವಿಷ್ಣುವು ಆನಂದ ಲೇಷಧೀರಪಿ ಶಾನಂದಾದಿ ಅನಾನಂದ ಲೇಷಧೀ, ಅಂದರೆ ಆನಂದ ಹೆಚ್ಚಿದೆ ಅನಾನಂದ ಲೇಷ ಇದೆ ಅನ್ನೋ ಧೀ ಬರ ಬುದ್ಧಿ ಬರ್ತಾ ಇತ್ತು. ಅದಕ್ಕೋಸ್ಕರ ಶಂಕಾ ನಿರಾಸಾಯ ಪೂರ್ಣಾನಂದ ಅಂತ ಹೇಳಿದರು. ತನ್ನಿರಾಸ ಪ್ರಕಾರಶ್ಚ ಯಥಾ ವಿಶೇಷಣತ್ವೇ ವಿರೋಧಿ ಪ್ರಸಕ್ತಿರ್ನಾಸ್ತಿ ತಥಾ ವಿಶೇಷ್ಯತ್ವೇಪಿ ನಕ್ಷತ್ರಾದಿಸ್ಥಿತ ನಕ್ಷತ್ರಾದಿಸ್ಥ ತೇಜೋಲ್ಪತ್ವಾಪೇಕ್ಷೆಯ ಪ್ರಕಾಶ ಪ್ರಕರೋ ರವಿರಿತಿವತ್ ಜೀವಗತ ಸುಖಾಲ್ಪತ್ವಾಪೇಕ್ಷೆಯ ಆನಂದ ಪ್ರಚುರ ಇತ್ಯುಕ್ತೇರಿಪಿ ದೋಷ ಭಾವಾದಿತಿ. ಬರೀ ತಪ್ಪುಗಳು ಸಿಕ್ಕಾಬಟ್ಟೆ ತಪ್ಪು ಪ್ರಿಂಟ್ ಮಾಡಿಸ್ತಾರೆ. ತೇರುತ್ತೆ ನೋಡಿ, ತತ್ತಿರ ತತ್ ಪ್ರಕಾರಶ್ಚ, ಅಲ್ಲಿ ಸ್ಪೇಸ್ ಚಾ ತಕ್ಷಣ ಸ್ಪೇಸ್ ಕೊಡಬೇಕು. ಚಯತ ಓದ್ಕೋಬಾರ್ದು. ತತ್ಪ್ರಕಾರ ಚಯತ ಅಂತ ಓದ್ಕೊಂಬಿಟ್ರೆ ಪದೀತಿ ಆಗುತ್ತೆ. ತತ್ಪ್ರಕಾರಶ್ಚ ಯಥಾ ತತ್ಪ್ರಕಾರ ಚ ಯಥಾ ವಿಶೇಷಣತ್ವೇ ವಿರೋಧಿ ಪ್ರಸಕ್ತಿರ್ನಾಸ್ತಿ ತಥಾ ವಿಶೇಷ್ಯತ್ವೇಪಿ. ಅಲ್ಲಿ ವಿರೋಧ ಇಲ್ಲ. ಹೇಗೆ? ನಕ್ಷತ್ರಾದಿಸ್ಥ ತೇಜೋ ಅಲ್ಪತ್ವಾಪೇಕ್ಷೆಯ ಪ್ರಕಾಶ ಪ್ರಚುರೋ ರವಿಹಿ. ಇವು ದೃಷ್ಟಾಂತ ಕೊಟ್ರಿ, ಪೂರ್ಣಾರ್ಥ ಎಲ್ಲಿ ಬರುತ್ತೆ ನೋಡಿ ಅಂತ ಕೊಟ್ರಿ. ಎಲ್ಲಿ ಬಂದಿದೆ? ಆಕಾಶ ತೋರಿಸಿದರು. ಪ್ರಕಾಶ ಪ್ರಚುರ ಪ್ರಕೃತರ ಪ್ರಚುರ ಪ್ರಕಾಶ ರವಿಹಿ, ಪ್ರಚುರ ಪ್ರಕಾಶ ಸೂರ್ಯ. ಸೂರ್ಯನ ಪ್ರಕಾಶ ಎಷ್ಟು ಅಂದರೆ ಹೆಚ್ಚು. ಇಲ್ಲಿ ಹೆಚ್ಚು ಅಂತ ಅನಿಸ್ತು, ಬಟ್ ಅಲ್ಲಿ ಹೇಳ್ತಿರ್ಬೇಕಾದ್ರೆ ಏನು ಮಾಡಿದ್ದಾರೆ ಈಗ? ನಕ್ಷತ್ರಾದಿಷ್ಟ ತೇಜೋ ಅಲ್ಪತ್ವಾಪೇಕ್ಷೆಯ, ನಕ್ಷತ್ರಾದಿಗಳಲ್ಲಿ ತೇಜಸ್ಸಿದೆಯಲ್ಲ ತೋರಿಸ್ಬೇಕಾಗಿದೆ ಈಗ. ಆದರೆ ಸೂರ್ಯನ ಕಾಂತಿ ಎಷ್ಟು ಅಂದರೆ ಭಾರಿ ಹೆಚ್ಚು. ಇಲ್ಲಿ ಹೇಳೋದು ಯಾತಕ್ಕೋಸ್ಕರ? ನಕ್ಷತ್ರಾದಿಗಳಿಂದ ಸೂರ್ಯ ಏನು ಕಾಣಿಸ್ಬೇಕು ನಮಗೀಗ? ವಿಲಕ್ಷಣ ಕಾಣಿಸ್ಬೇಕು. ಅದಕ್ಕೋಸ್ಕರ ಹೇಳಿದ್ದೆ ಹೊರತು ಅಲ್ಲಿ ಪ್ರಚುರತ್ವ ಅನ್ನೋದು ಸೂರ್ಯನಿಗೆ ಸ್ವಲ್ಪ ಕತ್ಲೆ ಅಂತ ಅರ್ಥ ಕೊಡುತ್ತಾ? ಪ್ರಚುರ ಪ್ರಕಾಶ ರವಿ ಅಂತ ಹೇಳಿ ಎರಡು ಕೆಲಸ ಮಾಡುತ್ತೆ. ಒಂದು ಕೆಲಸ ಏನು? ಅಲ್ಪ ಪ್ರಕಾಶ ಇರತಕ್ಕಂಥ ನಕ್ಷತ್ರಾದಿಗಳಿಗಿಂತ ಸೂರ್ಯ ಬೇರೆ, ಒಂದರ್ಥ. ಅಲ್ಪ ಪ್ರಕಾಶದಿಂದ ಕೂಡಿರತಕ್ಕಂತಹ ನಕ್ಷತ್ರ ಚಂದ್ರಾದಿಗಳಿಗಿಂತ ಸೂರ್ಯ ಭಿನ್ನ ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಅರ್ಥ ಏನು ಕೊಡ್ತೋ? ಪೂರ್ಣ ಪ್ರಕಾಶನೂ ಕೊಡುತ್ತೆ. ಪ್ರಚುರತ್ವ ಯಾತಕ್ಕೆ ಉಪಯೋಗ ಬಂತು ಅಂದರೆ, ನಕ್ಷತ್ರಾದಿಗಳಿಗೆ ಹೋಲಿಸಿದಾಗ ಸೂರ್ಯನ ಪ್ರಕಾಶ ಎಷ್ಟಿದೆ? ತುಂಬ ಜಾಸ್ತಿ ಇದೆ ಅಂತ ಅರ್ಥ ಕೊಡುತ್ತೆ. ಅಷ್ಟಕ್ಕೆ ಅರ್ಥ ಲಿಮಿಟ್ ಆಗಲಿಲ್ಲ ಅರ್ಥ ಅದು. ಮತ್ತು ಯಾರಾದರೂ ಕೂಡ ಪ್ರಚುರ ಪ್ರಕಾಶ ಸೂರ್ಯ ಅಂತ ಕರೆದಾಗ ಸೂರ್ಯನಲ್ಲಿ ಹೆಚ್ಚು ಪ್ರಕಾಶ ಇದೆ, ಸ್ವಲ್ಪ ಕತ್ಲಿದೆ ಅಂತ ಅರ್ಥ ಮಾಡ್ಕೋತಾರ? ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸೂರ್ಯ ಎಂಥವನು? ನಮಗಿರೋದು ಕೋಟ್ಯಂತರ ಮೇಲೆ ದೂರ ಇದ್ದೇ ನಮಗೆ ಕತ್ಲು ಕಾಣೋಕೆ ಸಾಧ್ಯ ಇಲ್ಲ. ಅಲ್ಲಿ ಇನ್ನು ಹತ್ತಿರ ಹೋದರೆ ಹೋಗಕ್ಕೆ ಆಗೋದೇ ಇಲ್ಲ. ಫಸ್ಟ್ ಅರ್ಥ ಆಯ್ತಾ? ಈಗ ಅದು ಅರ್ಥ ಏನಾಗ? ಪ್ರಚುರ ಪ್ರಕಾಶ ರವಿ ಅಂತ ಹೇಳಬೇಕಾದ್ರೆ ಸೂರ್ಯ ಬರೀ ಹೆಚ್ಚು ಪ್ರಕಾಶವನು ಅಂತ ಅರ್ಥ ಅಲ್ಲ, ಸ್ವಲ್ಪವೂ ಕತ್ತಲೆ ಇಲ್ಲದವನು ಅರ್ಥನೂ ಬರುತ್ತಾಗ. ಸೊ ಪೂರ್ಣ ಅಂತಾನೆ ಅರ್ಥ ಬಂತು. ಆ ದೃಷ್ಟಾಂತದಲ್ಲಿ ಹಾಗಿದೆ. ಎರಡು ಎಕ್ಸಾಂಪಲ್ ಇದೆ. ಈಗ ಬ್ರಾಹ್ಮಣ ಪ್ರಚುರೋ ಗ್ರಾಮ ಬೇರೆ, ಪ್ರಕೃತಿ ಪ್ರಕಾರ ಪ್ರಕಾಶ ರವಿಯೂ ಬೇರೆ. ಅಲ್ಲಿ ಅರ್ಥ ಹೇಳ್ಬೇಕಾದ್ರೆ ಏನು ಮಾಡಬೇಕಲ್ಲಿ? ಸ್ವಲ್ಪ ಶುದ್ಧ ಅಬ್ರಾಹ್ಮಣರು ಇದ್ದಾರೆ ಅಂತ ಅರ್ಥ ಮಾಡಬೇಕು. ಇಲ್ಲಿ ಅರ್ಥ ಮಾಡಬೇಕಾದ್ರೆ ಸ್ವಲ್ಪ ದೋಷವೂ ಇಲ್ಲ ಅಂತ ಅರ್ಥ ಮಾಡಬೇಕು. ಎರಡು ಉಪಯೋಗನೇ ಎರಡು ವಿಷಯದಲ್ಲಿ ಕೂಡ ಇದೆ. ಈ ಎರಡನೇ ವಿಷಯದಲ್ಲಿ ಎರಡು ಪರ್ಪಸ್ ಸರ್ವ್ ಆಗುತ್ತೆ. ಒಂದು ವೈಲಕ್ಷಣ್ಯ, ಒಂದು ಇನ್ನೊಂದು ಪೂರ್ಣತ್ವ, ಎರಡೂ ಇದೆ. ಅಲ್ಲಿ ಅರ್ಥ ತಗೊಂಡಾಗ ಪೂರ್ಣ ಆನಂದ ಅಂತ ಅರ್ಥ ಬರುತ್ತೆ ಅಂತ ತಿಳಿಸಿದೆ. ಯಾಕೆ ಮಯಟ್ ಶಬ್ದಕ್ಕೆ ಇರೋದು ಮೂರರ್ಥ. ಮೂರರ್ಥದಲ್ಲಿ ವಿಕಾರಾರ್ಥ ರೂಲ್ಡ್ ಔಟ್, ತಾದಾತ್ಮ್ಯ ಅರ್ಥ ಸಾಧ್ಯ ಇಲ್ಲ. ಅದಕ್ಕೆ ಯಾವ ಅರ್ಥ ಹೇಳಬೇಕೀಗ? ಪ್ರಾಚುರ್ಯಾರ್ಥ. ಪ್ರಾಚುರ್ಯಾರ್ಥದಲ್ಲೂ ಕೂಡ ಬರೀ ಪ್ರಚುರ ಅಂತ ಅರ್ಥ ಮಾಡಿದ್ರೆ ಸಾಲ್ದು, ಅದು ಪೂರ್ಣ ಅಂತಲೇ ಅರ್ಥ ಮಾಡಬೇಕು. ಅವಾಗ ಏನಾಯ್ತು ಅಲ್ಲಿಗೆ? ಆಗ ಪೂರ್ಣಾನಂದ ಅಂತ ಅರ್ಥ ಬರುತ್ತೆ. ಇಷ್ಟೆಲ್ಲ ಜಿಜ್ಞಾಸೆ ಮಾಡೋದಕ್ಕೆ ಪೂರ್ಣ ಒಂದೇ ಪದ ಇದೆ. ಇಷ್ಟೆಲ್ಲ ಎಲ್ಲಿ ಮಾಡಿ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಭಾಷಾ ವ್ಯಾಖ್ಯಾನ ಮಾಡಿರೋದ್ರಿಂದ ಎಂಟೈರ್ ಸಮ್ಮರಿ ಬರೋಕ್ಕೋಸ್ಕರ ಪೂರ್ಣಾನಂದ ಅಂತ ಕರೆದಿದ್ದಾರೆ. ದೋಷ ಭಾವಾದಿತಿ ಆನಂದ ಪ್ರಚುರ, ಆನಂದ ಪ್ರಚುರ ಇಟ್ಟು ಪೂರ್ಣಾನಂದ ಅಂತ ಅರ್ಥ. ಹೆಚ್ಚು ಆನಂದ ಅಂತ ಮಾಡಬಾರ್ದು, ಪೂರ್ಣಾನಂದ ಅಂತ ಮಾಡೋದು. ಸೂರ್ಯನ ದೃಷ್ಟಾಂತ ಇದೆ ನಿಮಗೆ. ಸೂರ್ಯನ ದೃಷ್ಟಾಂತ ಪ್ರಚುರ ಪ್ರಕಾಶ ಅಂತ ಕರೆದ್ರೆ ಸ್ವಲ್ಪ ಕತ್ತೆ ಇದೆ ಅಂತ ಅರ್ಥ ಮಾಡ್ತೀರಾ? ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮನ ಆನಂದ ಪ್ರಾಚುರ್ಯ ಇದೆ ಅಂದರೆ ಯಾತಕ್ಕೆ ಅರ್ಥ ಆಗಲಿಕ್ಕೆ ಹೇಳಿದರು ಅಂದರೆ, ಜೀವಗತ ಸುಖಾಲ್ಪತ್ವ ಅಪೇಕ್ಷೆಯ, ಜೀವಗತ ಸುಖಾಲ್ಪತ್ವ ಅಪೇಕ್ಷೆಯ. ನಮ್ಮಲ್ಲಿ ಏನಿದೆ? ತುಂಬ ಕಡಿಮೆ ಸುಖ ಇದೆ. ದೇವರಲ್ಲಿ ಏನಿದೆ? ಹೆಚ್ಚಿದೆ. ಅದು ಹೆಚ್ಚಿದೆ ಅಂತ ಹೇಳೋ ಕಾರಣ ವೈಲಕ್ಷಣ್ಯ ಇರೋದಕ್ಕೋಸ್ಕರ. ಜೀವೇಶ್ವರ ಭೇದ ಹೇಳೋದಕ್ಕೆ ಹೊರತು ಪರಮಾತ್ಮನಲ್ಲಿ ದೋಷ ಇದೆ ಅಂತ ಅರ್ಥ ಬರಲಿಕ್ಕಲ್ಲ. ಅದು ದೃಷ್ಟಾಂತ ಸೂರ್ಯ. ಸೂರ್ಯನಲ್ಲಿ ಹೆಚ್ಚು ಪ್ರಕಾಶ ಅನ್ನೋ ಮಾತಿನಲ್ಲಿ ಸ್ವಲ್ಪ ಕತ್ಲೆ ಅನ್ನೋ ಅರ್ಥ ಹೇಗೆ ಬರೋದಿಲ್ವೋ, ಪೂರ್ಣ ಪ್ರಕಾಶ ಅಂತ ಅರ್ಥ ಹೇಗೆ ಬರುತ್ತೋ ಇಲ್ಲಿ ಹೇಗೆ ಬರುತ್ತೆ? ಯಾರ ಬಗ್ಗೆ ಮಾತಾಡ್ತೇವೆ ಭಾರಿ ಇಂಪಾರ್ಟೆಂಟ್. ಸೂರ್ಯನ ಬಗ್ಗೆ ಮಾತಾಡಿದಾಗ ಏನಂತ ಅರ್ಥ? ಪೂರ್ಣ ಅಂತಲೇ ತಗೋಬೇಕು. ಬೇರೆಯವ್ರ ಬಗ್ಗೆ ತಗೊಂಡಾಗ ಏನು ಮಾಡಬೇಕಲ್ಲಿ? ಉದಾಹರಣೆಗೆ ರಾತ್ರಿ ತೋರಿಸ್ತಾ ಇದ್ದಾನೆ, ಪ್ರಚುರ ಪ್ರಕಾಶ ಚಂದ್ರ ಅಂತ ಹೇಳಿದ. ಪ್ರಚುರ ಪ್ರಕಾಶ ಚಂದ್ರ ಅಂತ ಹೇಳಿದಾಗ ನಕ್ಷತ್ರಗಳಿಂದ ಚಂದ್ರನ ಬೆಳಕು ಜಾಸ್ತಿ ಅಂತ ಆಯ್ತೆ ಹೊರತು ಚಂದ್ರನಲ್ಲಿ ಕಪ್ಪಿಲ್ಲ ಅಂತ ಅರ್ಥ ಬರಲಿಲ್ಲ. ಚಂದ್ರನಲ್ಲಿ ಕಪ್ಪಿದೆ ಪ್ರಚುರ ಅಂತ ಹೇಳ್ಬೇಕಾದ್ರೆ ಅಲ್ಲಿ 100% ಆಗಲಿಲ್ಲ. ಆದರೆ ಪ್ರಚುರ ಪ್ರಕಾಶ ರವಿ ಅಂತ ಹೇಳಿದಾಗ ಏನಾಯಿತು? 100% ಆಯಿತು. ಎರಡು ದೃಷ್ಟಾಂತ ಇದೆ ಈಗ. ಒಂದು ದೃಷ್ಟಾಂತ ಬ್ರಾಹ್ಮಣ ಪ್ರಚುರೋ ಗ್ರಾಮ, ಎರಡನೇ ದೃಷ್ಟಾಂತ ಪ್ರಕೃಷ್ಟ ಪ್ರಕಾಶ ಚಂದ್ರ, ಮೂರನೇದು ಪ್ರಕೃಷ್ಟ ಪ್ರಕಾಶ ರವಿ. ಮೊದಲನೇದರಲ್ಲಿ ಬ್ರಾಹ್ಮಣರು ಸ್ವಲ್ಪ ಸುಮಾರಾಗಿದ್ದಾರೆ, ಇವರು ಜಾಸ್ತಿ ಇದ್ದಾರೆ. ಆಮೇಲೆ ಇದರಲ್ಲಿ ತಗೊಂಡಾಗ ಚಂದ್ರನಲ್ಲಿ ಕಪ್ಪಿದ್ರು ಕೂಡ ನಕ್ಷತ್ರ ಆಗಲಿ ಜಾಸ್ತಿ ಇದೆ. ಸೂರ್ಯನಲ್ಲಿ ತಗೊಂಡಾಗ ಪೂರ್ಣ ಇದೆ. ಈ ಮೂರು ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಮೂರಕ್ಕೆ ಉಪಯೋಗಿಸ್ತದೆ ಏನಂತ ನಾವೀಗ? ಪ್ರಚುರ ಅನ್ನೋ ಪದನೇ. ಬ್ರಾಹ್ಮಣ ಪ್ರಚುರ, ಪ್ರಕೃಷ್ಟ ಪ್ರಕಾಶ ಚಂದ್ರ, ಪ್ರಕೃಷ್ಟ ಪ್ರಚಾರ ರವಿ. ಅಲ್ಲಿ ಅರ್ಥ ವ್ಯತ್ಯಾಸ ಆಯ್ತಲ್ಲ. ಬ್ರಹ್ಮ ಪರಮಾತ್ಮರ ಬಗ್ಗೆ ಹೇಳೋದಕ್ಕೆ ಹೊರಟಾಗ ಈ ಅರ್ಥನೇ ತಗೋಬೇಕು. ಆ ತಾದಾತ್ಮ್ಯ ತಗೊಳಕ್ಕೆ ಕಾರಣ ಮುಂದೆ ಹೇಳ್ತಾರೆ, ಅದು ಇನ್ನು ಮುಗಿದಿಲ್ಲ, ಅದು ನಾಳೆ ಕಂಟಿನ್ಯೂ ಮಾಡೋಣ. ಓಂ ಜನ್ಮ ಅಪೇಕ್ಷೆಯ ಆನಂದ ಪ್ರಚುರ, ಹೌದು ಎಸ್ ಬರಲೇಬೇಕು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.